ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜ்ஞான ரசார்ணசே உத்துங்க வாக்தரங்காய மத்வதுக்தப்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தோத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ பூஜ்யாய ராகவேந்திராய சத்ய தர்ம ரதாய ச பஜதாம் கல்பவ்ருக்ஷாய நமதாம் காமதேனவே நீலாகரார்ச்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्या वादशारिनः इष्टतां कष्टहर्त्रोन्नः विद्यामान्यान् मुनीन् नमः. वाजराजपदद्वन्द्वावारिजासक्तमानसान् विश्वप्रियगुरून् वन्दे मन्दोऽहं धीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं च कामदम् ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். ஸ்ரீகுருப்யோ நம. ஹரி ஓம். இன்னைவரைக்கும் பாப அலேப பிரகரண என்ப பிரகரணத விஷயவன்னு நோடத்தா இது. பிரகரணத்தில் வருவந்தேன் கிடைத்தாரு. ஜீவானாம் ஜாக்ரத் காலே சர்வ வியாபாராணி காரயிதும் தக்ஷிண சக்ஷுஷி விஸ்வஹ வர்த்ததே. எல்லா ஜீவராசிகள பலகண்ணினல்லி எச்சர காலத வியாபாரவன்ன மாடிசலிக்காகி விஸ்வநாமக பகவந்த பலகண்ணினல்லி நிந்திர்த்தானே. அவனே இன்னொந்து ரூபதிந்தலே எடகண்ணினல்லூ இருத்தானே. இல்லி ஹேளுவதில்ல நம்ம கண்ணினல்லிருவ பகவந்தன சிந்தனா க்ரமவன்ன இல்லி ஹேளுத்தா இதான். ஆ பகவந்த பலகண்ணினல்லிருவ விஸ்வநாமக பகவந்த ஹேகிருத்தானாத இதன்னு ஹேளுத்தாரு. அவனிகே எரடு பாத, ஆ ரூபக்கு நாலு கைகளு, நாலு கைகளில் சங்க சக்கர கதா பத்மகளன் ஹிடுக்கொண்டிதானே. ஹத்தொம்பத்து முகதவனாகிதானே. மத்திய முக கஜமுகாக்கார, எரடு பார்ஸ்வகளில் ஒம்பத்து ஒம்பத்து நரமுகாக்காராணி, நரர முகதந்திருவ தேவர முகங்கள். விஸ்வநாமக பகவந்த ஹத்தொம்பத்து முக, மத்தியே ஆனைய முக ஒன்று சொண்டிலு, நந்தர நாலு கைகளு எரடு பாத. இதற்கு சப்தாங்கு ஏக ஊன விம்சதி முகவாம்ச்ச, ஏக அந்தரே ஒன்று, விம்சதி அந்தரே இப்பத்து, ஊன அந்தரே கடிமை, ஒன்று கடிமை இப்பத்து அந்த ஹத்தொம்பத்து முகதவன் ஆகிதானே. இந்த பகவந்த சபலவர்ண அந்தரு. சபலவர்ண அம்பதக்கு ஒன்னர்த்த கொடுத்தாரு, எல்லா பண்ணகளு சேரிதவ அந்தரே நானா பண்ணகளல்லூ காணத்தானே. அஷ்டே அல்ல, இத சபலவர்ண ஷ அந்தரே அது ஹெடுத்தாரு, மங்களகரவாத ஆனந்தமயவாத பலாத்மகவாத வரண இவனிகிதே. அந்தரே தேவரு நானா பண்ணதல்லிதரு, ஆ பண்ண அப்ராக்ருத பண்ண. நாவு சூரியமண்டல மத்தியவர்த்தி நாராயண அந்த சிந்தனை மாடுத்தேவி. ஆ சிந்தனை மாடுவாக சூரியமண்டலத்தில் யாவ பண்ண இது ஆ பண்ணவன்னே தேவரிகே ஹாக்கிபிடுத்தேவி. ஆதரே தேவரது ஆ பண்ண அல்ல, ஈ சூரியமண்டலத்திலிருக்கா பண்ண ಪ್ರಾಕೃತ ಬಣ್ಣ, ದೇವನದ್ದು ಅಪ್ರಾಕೃತ ಬಣ್ಣ. ಅದರಿಂದ ಅಪ್ರಾಕೃತ ಕೆಂಬಣ್ಣದಿಂದ ಕೂಡಿದವ ಅಂತ ಚಿಂತನೆ ಮಾಡಬೇಕು. ಅದೇ ರೀತಿಯಲ್ಲಿ ವಿಶ್ವನಾಮಕ ಭಗವಂತ, ಆತನ ಬಣ್ಣ ಎಂತಹದ್ದು ಅಂದ್ರೆ ಜ್ಞಾನ ಆನಂದಾತ್ಮಕವಾದ ಬಣ್ಣ ಅವನದ್ದು. ಅವನ ಬಣ್ಣ ಅವನಿಂದ ಬೇರೆಲ್ಲ. ಇಂಥ ಭಗವಂತ ನಮ್ಮ ಕಣ್ಣಲ್ಲಿದ್ದಾನೆ. ಈತನ ಗುಣಗಳೇನು ಅಂತ ಚಿಂತನೆ ಮಾಡುತ್ತಾರೆ. ಇಲ್ಲಿ ಪ್ರಧಾನ ಯಾವುದು ಅಂದರೆ ನಮ್ಮ ಜೀವನದಲ್ಲಿ ಸಾಧನೆ ಅಂದರೆ ಒಳ್ಳೆ ಗುಣಗಳಿದ್ರೆ ಸಾಧನೆ ಆಗುತ್ತೆ ನಮ್ಮಿಂದ. ನಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಬೇಕು ನಮ್ಮಲ್ಲಿ. ಆ ಗುಣಗಳು ಬರಬೇಕಾದರೆ ಅಂಥದ್ದೇ ಗುಣಗಳಿರತಕ್ಕಂತಹ ಭಗವಂತನ ಗುಣಗಳನ್ನು ಚಿಂತನೆ ಮಾಡಬೇಕು. ಭಗವದ್ ರೂಪವನ್ನ ಆ ಭಗವಂತನಲ್ಲಿ ಗುಣಗಳನ್ನು ಚಿಂತನೆ ಮಾಡಿದರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಪ್ರಕಟ ಆಗುತ್ತೆ. ಆದ ಕಾರಣ ದೇವರ ಗುಣಚಿಂತನೆ ಪ್ರಧಾನವಾದ್ದು. ಆದ ಕಾರಣ ಇಲ್ಲಿ ದೇವರ ಗುಣಗಳು ಒಂದೊಂದು ಒಂದೊಂದು ಹೇಳ್ತಾ ಇದ್ದಾರೆ. ಸಖೀದೃಶಃ, ಅವನೆಂಥವ ಹೇಗಿದ್ದಾನೆ ಅಂದ್ರೆ, ಕಂಪಿವನ್ನಾಲ ಸಂಬಂಧಿ ನಲಿನಾಯತ ನೇತ್ರ, ನೀರನ್ನು ಕುಡಿಯುವಂಥ ನಾಲ. ಆ ನಾಲ ಸಂಬಂಧಿಯಾದಂಥ ಪುಷ್ಪ ಯಾವುದು? ಕಮಲ ಪುಷ್ಪ. ಅದರಂತೆ ಅದ ದಳದಂತೆ ಇರುವ ನೇತ್ರಗಳು ಯಾರಿಗೂ ಅವ ಅಂದರೆ ಕಮಲ ದಳ ನೇತ್ರ. ಯಾಕೆ ದೇವರ ಕಣ್ಣನ್ನ ಕಮಲಕ್ಕೆ ಹೋಲಿಸ್ತಾರೆ? ನಂತರ ಕೈಗಳನ್ನ ಕಮಲಕ್ಕೆ ಹೋಲಿಸ್ತಾರೆ, ಪಾದಗಳನ್ನ ಕಮಲಕ್ಕೆ ಹೋಲಿಸ್ತಾರೆ. ಯಾಕೆ ಅಂದರೆ ಕಮಲ ಸುಂದರವಾಗಿರುತ್ತೆ, ಆದ್ದರಿಂದ ದೇವರ ಕೈ ಕಾಲುಗಳು, ಅದ ಮೇಲೆ ವಿಶೇಷವಾಗಿರತಕ್ಕಂತಹ ಕಣ್ಣು ಎಲ್ಲ ಸುಂದರ, ಆದ್ದರಿಂದ ಹೋಲಿಸ್ತಾರೆ ಅಂತ ಹೇಳಿದರೆ ಅಷ್ಟು ಮಾತ್ರ ಅಲ್ಲ, ಕಮಲ ಸುಂದರವೂ ಹೌದು, ಅಂಟಿಲ್ಲದ್ದು ಹೌದು. ನೀರಿನೊಳಗೆ ಇರುತ್ತೆ, ನೀರಿನ ಅಂಟಿರಲ್ಲ. ಹಾಗೆ ದೇವರ ಕಣ್ಣು, ಕೈ, ಕಾಲು, ಪ್ರತಿಯೊಂದು ಅವಯವೂ ಕೂಡ ಕಮಲ ಸದೃಶ. ಯಾಕೆಂದ್ರೆ ಅವನು ಎಲ್ಲಾ ಕಡೆ ಇರುತ್ತಾನೆ, ಯಾವುದರ ಅಂಟೂ ಇರಲ್ಲ, ಅದಕ್ಕೆ ಆನಂದಮಯನಾಗಿರುತ್ತಾನೆ. ನಾವು ಎಲ್ಲಾ ಅಂಟೂ ಇಟ್ಟುಕೊಂಡಿರ್ತೇವೆ, ಆದ್ದರಿಂದ ದುಃಖಮಯ. ಕಾಣಿಸಿದ್ದೆಲ್ಲ ಬೇಕು, ಅದು ಬರಲ್ಲ ಅಂದ ದುಃಖ. ಎಲ್ಲಾ ಪದಾರ್ಥಗಳ ಮೇಲೆ ಅಂಟು, ಏನು ಕಾಣಿಸಿದರೆ ಬೇಕು ಅಂತ, ಅದು ಬಂದಿಲ್ಲ ಎಂಬ ದುಃಖ, ಬಂದ ಮೇಲೆ ಇರುತ್ತೋ ಇಲ್ಲೋ ಎಂಬ ದುಃಖ, ಹೋದರೆ ದುಃಖ. ಇನ್ನು ವ್ಯಕ್ತಿಗಳು ಕಾಣಿಸಿದರೆ ಎಲ್ಲಾ ವ್ಯಕ್ತಿಗಳು ನಮ್ಮವರಾಗಿರಬೇಕು, ಎಲ್ಲರ ಅಭಿಮಾನ ಪಡೆಯಬೇಕು ಅಂತ ಹಂಬಲ, ಅವ್ರ ಹಿಂದೆ ಓಡೋದು, ಅವರು ನಮ್ಮ ಬಿಡಿಸಿಕೊಂಡು ಹೋದಾಗೆಲ್ಲ ದುಃಖ ಪಡೋದು. ಇದೇ ನಮ್ಮ ಅಂಟಿನ ಕಾರಣ. ಅಂಟಿನಿಂದಾಗಿ ಬರುವುದು ಏನು ನಮಗೆ? ಇನ್ನೇನಿಲ್ಲ, ದೊಡ್ಡ ಪ್ಯಾಕೇಜ್ ಯಾವುದು? ದುಃಖದ ಪ್ಯಾಕೇಜ್ ಬರುತ್ತೆ. ಅದರಿಂದ ಭಗವಂತನಿಗೆ ಏನಿಲ್ಲ, ಅಂಟಿಲ್ಲ, ಅದರಿಂದ ಅವನಿಗೆ ದುಃಖವಿಲ್ಲ. ಆ ದೇವರ ಅಂಟಿಲ್ಲದ ಗುಣವನ್ನ ಸೂಚನೆ ಮಾಡಲಿಕ್ಕೆ ಕಮಲ ದಳದಂತೆ ನೇತ್ರ ಇರುವಂಥವ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಭಗವಂತನನ್ನ ಸಾಮ ಅಂತ ಕರೀತಾರೆ. ಯಾಕೆ? ಸಾಮ ವೇದಕ್ಕೆ ನಿಯಾಮಕನಾದ್ದರಿಂದ ಸಾಮ. ನಂತರ ಸರ್ವೇಷಾಂ ಸಮತ್ವಾತ್ ಸಾಮನಾಮ, ಎಲ್ಲರಿಗೂ ಸಮನಾದ್ದರಿಂದ ಇವನಿಗೆ ಸಾಮ ಅಂತ ಹೆಸರು. ಇವನನ್ನ ನಾವು ಸಾಮ ಅಂತ ಚಿಂತನೆ ಮಾಡಿದರೆ, ಸಮನಾದ್ದರಿಂದ ಸಾಮ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲೂ ಸಮತ್ವ ಬರುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಸಮತ್ವ ಕಡಿಮೆ, ನಮ್ಮವರೇ ಇರ್ತಾರೆ, ಎಲ್ಲ ನಮ್ಮವರೇ ನಾವು ನೋಡ್ಕೊಂತ ಇರ್ತೇವೆ. ಆದರೆ ಚೂರು ವ್ಯತ್ಯಾಸ, ಇವರು ನಮ್ಮವರು, ಆ ನಮ್ಮವರಲ್ಲೇ ಇವರು ನನ್ನವರು, ಇವರು ಚೂರು ದೂರದವರು, ಇವರು ಇನ್ನಾ ಚೂರದವರು, ಇನ್ನಾ ಚೂರು ದೂರದವರು ಅಂತ ಹಾಗೆ ಒಳಗೆ ಒಳಗೆ ಸರ್ಕಲ್ ಎಲ್ಲ ಬೆಳೆದಿರುತ್ತೆ. ಇದು ಸಮತ್ವದ ದೃಷ್ಟಿಯಲ್ಲ. ಅಂದ್ರೆ ಎಲ್ಲ ಸಮ ಅಂದರೆ ಯಾರ್ಯಾರನ್ನ ಯಾವ ಯಾವ ರೀತಿ ಗೌರವ ಮಾಡಬೇಕೋ ಆ ಗೌರವ ಮಾಡುವುದು ಸಮತ್ವ. ಆದರೆ ವಿಷಮವಾಗಿ ಮಾಡುವುದು ನಮ್ಮಲ್ಲಿ ಇರುತ್ತೆ. ಯಾರನ್ನ ಹತ್ತಿರ ಕರಿಬೇಕೋ ದೂರ ಮಾಡ್ತೀವಿ, ದೂರ ಮಾಡಬೇಕಾದವನ್ನ ಹತ್ತಿರ ಮಾಡ್ತಾ ಇರ್ತೀವಿ. ಆದ್ದರಿಂದ ಅಂಥ ವಿಷಮತ್ವ ನಮ್ಮಲ್ಲಿ ಹೋಗಬೇಕಾದ್ರೆ ದೇವರನ್ನ ಸಮ ಅಂತ ಕರೆಯಬೇಕು. ನಂತರ ಈ ಭಗವಂತ ಋಗ್ವೇದಕ್ಕೆ ಅಭಿಮಾನಿ ಅಷ್ಟೇ ಅಲ್ಲ, ಜ್ಞಾನ ರೂಪನಾದ್ದರಿಂದ, ಜ್ಞಾನ ರೂಪ ಅಂದ್ರೆ ಅವನು ಸ್ವಯಂ ಜ್ಞಾನದ ಮೂರ್ತಿ. ಅವನನ್ನ ಚಿಂತನೆ ಮಾಡಿದವರಿಗೆ ಜ್ಞಾನವನ್ನ ರೂಪಿಸಿಕೊಡುವ, ಅದರಿಂದ ಜ್ಞಾನ ರೂಪ. ಅದರಿಂದ ಅವನಿಗೆ ಋಗ್ ಅಂತ ಹೆಸರು. ಋಗ್ವೇದಕ್ಕೆ ನಿಯಾಮಕನಾಗಿದ್ದಾನೆ ಭಗವಂತ. ಯಜ್ಞ ಮೂರ್ತಿ ಆಗಿದ್ದಾನೆ, ಯಜುರ್ವೇದಕ್ಕೆ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಇವನಿಗೆ ಯಜುರ್ವೇದ, ಯಜುಹು ಅಂತ ಹೆಸರು ಅವನಿಗೆ. ನಾವು ಭಗವಂತನನ್ನ ಜ್ಞಾನ ರೂಪ ಅಂತ ಚಿಂತನೆ ಮಾಡಿದರೆ ನಮಗೂ ಜ್ಞಾನ ರೂಪಿಸಿಕೊಡತಾನೆ, ನಮ್ಮಿಂದ ಇನ್ನೊಬ್ಬರಿಗೆ ಜ್ಞಾನ ರೂಪಿಸುವಂತೆ ಮಾಡುತ್ತಾನೆ, ನಮ್ಮಿಂದ ಅನೇಕ ಜನಕ್ಕೆ ಜ್ಞಾನ ಬರುವಂತೆ ಮಾಡುತ್ತಾನೆ. ಅದರಿಂದ ಭಗವಂತನನ್ನ ಜ್ಞಾನ ರೂಪ ಅಂತ ಚಿಂತನೆ ಮಾಡಬೇಕು. ಹಾಗೆ ಇವನು ಯಜ್ಞ ಸ್ವರೂಪ ಅಂತ ಚಿಂತನೆ ಮಾಡಿದರೆ ಯಜುರ್ವೇದ ಅಭಿಮಾನಿ, ಯಜುರ್ವೇದ ನಿಯಾಮಕ, ಯಜುರ್ವೇದ ಪ್ರತಿಪಾದ್ಯ. ಹಾಗೆ ಇವನು ಯಜ್ಞ ಸ್ವರೂಪ ಅಂತ ಚಿಂತನೆ ಮಾಡಿದರೆ ನಮಗೆ ವಿಶೇಷವಾಗಿ ಆ ಭಗವಂತನನ್ನ ಯಜ್ಞದಲ್ಲಿ ಒಳಿಸಿಕೊಳ್ಳುವ, ಯಜ್ಞ ಮೂರ್ತಿಯಾಗಿ ಚಿಂತನೆ ಮಾಡುವಂತ ಭಾಗ್ಯವನ್ನ ಕೊಡುತ್ತಾನೆ ಭಗವಂತ. ಇಲ್ಲಿ ಯಜ ಪೂಜಾಯಾಮ್ ಅಂತ ಧಾತು, ಅಂದರೆ ನಮ್ಮನ್ನು ಪೂಜ್ಯರನ್ನಾಗಿ ಭಗವಂತ ಮಾಡುತ್ತಾನೆ. ನಂತರ ಸರ್ವೇಷಾಂ ಉತ್ಥಾಪಕತ್ವಾತ್ ಉಕ್ತ ನಾಮ, ಇವನಿಗೆ ಭಗವಂತನಿಗೆ ಉಕ್ತ ಅಂತ ಹೆಸರು. ಯಾಕೆ ಉಕ್ತ ಅಂದರೆ ಹೇಳುತ್ತಾರೆ ಎಲ್ಲರನ್ನ ಎಬ್ಬಿಸುವವ. ಎಚ್ಚರದಲ್ಲಿ ವಿಶ್ವನಾಮಕ ಭಗವಂತ ಕಣ್ಣಲ್ಲೇ ಇರ್ತಾನೆ, ಸ್ವಪ್ನ ಕೊಡಬೇಕಾದರೆ ವಿಶ್ವನಾಮಕ ಭಗವಂತ ಕಣ್ಣಿಂದ ಹೊರಟು ಕಂಠದಲ್ಲಿರುವ ತೈಜಸನಲ್ಲಿ ಸೇರಿದರೆ ನಮಗೆ ಸ್ವಪ್ನಾವಸ್ಥೆ ಬರುತ್ತೆ, ಅಲ್ಲಿಂದ ಹೊರಟು ಪ್ರಾಜ್ಞನಲ್ಲಿ ಸೇರಿದರೆ ನಮಗೆ ಗಾಢ ನಿದ್ರೆ ಸುಷುಪ್ತಿ ಬರುತ್ತೆ. ಆಯ್ತಪ್ಪ, ರಾತ್ರಿ ನಿದ್ದೆ ಆಯಿತು, ಗಾಢ ನಿದ್ರೆ ಬಂತು, ಮತ್ತು ಎಚ್ಚರ ಆಗ್ಬೇಕಲ್ಲ. ಎಚ್ಚರ ಬರಬೇಕಾದ್ರೆ ವಿಶ್ವನಾಮಕ ಬಂದು ಪುನಃ ಕಣ್ಣಿನ ಪ್ರಾಂತಕ್ಕೆ ತಿರುಗಿ ಬಂದ್ರೆ ಎಚ್ಚರ, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಒಬ್ಬರು ಮೂರಕ್ಕೆ ಎಚ್ಚರ ಆಗುತ್ತೆ, ಅಲ್ಲಿ ವಿಶ್ವನಾಮಕ ಭಗವಂತ ಮೂರಕ್ಕೆ ಬರುತ್ತಾರೆ, ಇನ್ನೊಬ್ಬರಿಗೆ ಹನ್ನೊಂದಕ್ಕಾದ್ರೂ ಬರೋದೇ ಇಲ್ಲ, ಅದಕ್ಕೆ ಮಲಗೇ ಇರ್ತಾರೆ. ಅದರಿಂದ ಈ ಭಗವಂತ ಎಬ್ಬಿಸಿದರೆ ಏಳುತ್ತಾನೆ ಜೀವ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸರ್ವೇಷಾಂ ಉತ್ಥಾಪಕತ್ವ, ಎಲ್ಲರಿಗೂ ಎಚ್ಚರ ಕೊಡುವವ ಅಂತ ದೇವರನ್ನ ಉಕ್ತ ಅಂತ ಚಿಂತನೆ ಮಾಡಿದರೆ ನಮ್ಮನ್ನೂ ಕೂಡ ಹಾಗೆ ಮಾಡುತ್ತಾನೆ. ಅಂದರೆ ವಿಶೇಷವಾದ ನಮಗೆ ಏಳಿಗೆ ಕೊಡುತ್ತಾನೆ. ನಾವಂತೂ ನಿದ್ದೆಯಲ್ಲಿ ಮಲಗೇ ಇದ್ದೇವೆ, ಎಷ್ಟು ಪುರಾಣ ಕೇಳಿದ್ರು, ಎಷ್ಟು ಪ್ರವಚನ ಕೇಳಿದ್ರು, ಏನು ಪಾಠಗಳು ಕೇಳಿದ್ರು ಕೂಡ ಕೇಳಿದ್ದು ಹಾಗೆ ತಲೆಯಲ್ಲಿ ಕೂಡುತ್ತೆ, ಅನುಷ್ಠಾನಕ್ಕೆ ಬರಲ್ಲ. ಆ ದೇವರ ಚಿಂತನೆ ಅನುಭವಕ್ಕೆ ಬರದಿರುವುದು ಎಂಬ ನಿದ್ದೆ ನಮಗೆ ಚೆನ್ನಾಗಿ ಹತ್ತಿದೆ. ಆ ನಿದ್ದೆಯಿಂದ ನಮ್ಮನ್ನ ಅಜ್ಞಾನ ನಿದ್ರೆಯಿಂದ ಎಬ್ಬಿಸುವವ ಇವ. ಅದರಿಂದ ಇವನಿಗೆ ಉಕ್ತ ಅಂತ, ಅದರಿಂದ ದೇವರನ್ನ ಉಕ್ತ ಅಂತ ಸದಾ ಚಿಂತನೆ ಮಾಡಬೇಕು. ನಮ್ಮ ಅಜ್ಞಾನದ ನಿದ್ರೆಯಿಂದ ಭಗವಂತ ನಮ್ಮನ್ನ ಎಬ್ಬಿಸಿ ಬಿಡುತ್ತಾನೆ. ನಂತರ ಆಲೋಚನೆ ಮಾಡಿದರೆ ಏನೇನು ಅಂದುಕೊಂಡಿರ್ತೇವೆ ಕಾರ್ಯ ಆಗೋದೇ ಇಲ್ಲ. ಪ್ರವಚನ ಕೇಳಿದ್ದು, ಪಾಠ ಕೇಳಿದ್ದು, ಅನುಷ್ಠಾನಕ್ಕಿಡೋಣ ಅಂತ ನೋಡುತ್ತೀವಿ, ಆಗೋದೇ ಇಲ್ಲ. ಏನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ, ಆಗೋದಿಲ್ಲ. ಕಾರಣ ಏನು? ನಮ್ಮದೇ ಪಾಪ ಹಿಂದೆ ಕೂತಿರುತ್ತೆ, ಅದೇ ಅಡ್ಡ ಬೀಳತಾ ಇರುತ್ತೆ. ಆದ್ದರಿಂದ ಈ ಎಲ್ಲವೂ ಸಿದ್ಧಿ ಆಗಬೇಕಾದರೆ ಆ ಪಾಪ ಕತ್ತರಿಸಿ ಹೋಗಬೇಕು. ಆ ಪಾಪ ಕತ್ತರಿಸಿ ಹೋಗಬೇಕಾದರೆ ಆ ಭಗವಂತನನ್ನ ಈ ರೀತಿ ಚಿಂತನೆ ಮಾಡಿ, ಉತ್ ಅಂತ ದೇವರನ್ನ ಉತ್ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಪಾಪಗಳೆಲ್ಲ ಹೋಗುತ್ತೆ. ಯಾಕೆ ದೇವರಿಗೆ ಉತ್ ಅಂತ ಹೆಸರು ಅಂದರೆ ಸರ್ವ ಸಮಸ್ತ ಪಾಪ ಉಜ್ಜಿತತ್ವಾತ್ ಉನ್ನಾಮ. ಭಗವಂತ ಎಲ್ಲಾ ಪಾಪಗಳನ್ನ ಕಳ್ಕೊಂಡಿರ್ತಾನಾದ್ದರಿಂದ ಭಗವಂತನಿಗೆ ಉತ್ ಅಂತ ಹೆಸರು. ನಾವು ನಮ್ಮ ಬಲಗಣ್ಣಿನಲ್ಲಿರುವ ವಿಶ್ವನಾಮಕ ಭಗವಂತನನ್ನ ಈ ರೀತಿ ಉತ್ ಅಂತ ಚಿಂತನೆ ಮಾಡೋಣ. ನಂತರ ದೀಪ್ತತ್ವಾತ್ ಇಂಧನ ನಾಮ, ಈ ಭಗವಂತನಿಗೆ ಇಂಧನ ಅಂತ ಹೆಸರು. ದೇವರಿಗೆ ಇಂಧನ ಅಂತ ಯಾಕೆ ಹೆಸರು ಅಂದರೆ ದೀಪ್ತತ್ವಾತ್ ಕಣ್ಣಿನೊಳಗಿದ್ದು ಪ್ರಕಾಶವಂತನಾಗಿ ನಮ್ಮ ಕಣ್ಣಿನ ಮೂಲಕ ಎಲ್ಲವೂ ಕಾಣುವಂತೆ ಮಾಡುತ್ತಾನೆ. ಅವ ಇಲ್ಲದಿದ್ದರೆ ನಮ್ಮ ಕಣ್ಣೇ ಕಾಣುವುದಿಲ್ಲ. ಅದರಿಂದ ಇವನಿಗೆ ಇಂಧನ ಅಂತ ಹೆಸರು. ದೇವರನ್ನ ಇಂಧನ ಅಂತ ಚಿಂತನೆ ಮಾಡಿದರೆ ಕಣ್ಣು ಹಾಳಾಗುವ ಪ್ರಸಂಗ ಬರುವುದೇ ಇಲ್ಲ. ಕಣ್ಣಿನಲ್ಲಿ ತೇಜಸ್ಸು ಅಂದರೆ ಕಣ್ಣು ಕಾಣುವುದು ಕಡಿಮೆ ಆಗುವ ಪ್ರಸಂಗವೇ ಬರುವುದಿಲ್ಲ, ಚೆನ್ನಾಗಿ ಕಣ್ಣು ವೃದ್ಧಿ ಆಗುತ್ತೆ ಅಂತ ತಿಳಿಸಿಕೊಡುತ್ತಾರೆ. ನಂತರ ಸಮ್ಯಾಂತಿ ವಾಮಾನಿ ಭದ್ರಾಣ್ಯಸ್ಯ ಇತಿ ಸಮ್ಯದ್ವಾಮ ನಾಮ. ಇವನಿಗೆ ಸಮ್ಯದ್ವಾಮ ಅಂತ ಅಂದರೆ ಎಲ್ಲಾ ಮಂಗಳಗಳನ್ನು ನಮಗೆ ತಂದುಕೊಡುತ್ತಾನೆ. ಚಿಂತನೆ ಮಾಡಿದವರಿಗೆ ಎಲ್ಲಾ ರೀತಿಯಾದ ಮಂಗಳಗಳನ್ನು ತಂದುಕೊಡುತ್ತಾನೆ. ಆದ್ದರಿಂದ ಇವನಿಗೆ ಸಮ್ಯದ್ವಾಮ ಅಂತ ಹೆಸರು. ನಂತರ ವಾಣಿ ಪ್ರಾಣಾಭ್ಯಾಂ ಸರ್ವದಾ ಸರ್ವವೇದೈಃ ಸ್ತೂಯಮಾನಃ. ವಾಣಿ ಪ್ರಾಣರು ಅಂದರೆ ಬ್ರಹ್ಮ ಸರಸ್ವತಿ ವಾಯು ಭಾರತೀಯರಿಂದ ಎಲ್ಲಾ ಕಾಲದಲ್ಲೂ ಎಲ್ಲಾ ವೇದಗಳಿಂದ ಇವನ ಸ್ತೋತ್ರ ಮಾಡುತ್ತಾ ಇರುತ್ತಾರೆ ಅಂದರು. ಇದೇನಿದು ಅಂದರೆ ಅವರು ಸ್ತೋತ್ರ ಮಾಡುವ ರೀತಿ ಕಣ್ಣಿನಿಂದ ಅವನನ್ನೇ ಸದಾ ನೋಡತಾ ಇರುತ್ತಾರೆ, ಬಾಯಿಯಿಂದ ಭಗವಂತನನ್ನ ಸ್ತೋತ್ರವನ್ನು ಸದಾ ಮಾಡುತ್ತಾ ಇರುತ್ತಾರೆ, ಮನಸ್ಸು ದೇವರಲ್ಲಿ ಸದಾ ಬಾಗಿರುತ್ತೆ, ಶರೀರವೂ ಬಾಗಿರುತ್ತೆ, ದೇವರನ್ನ ನೋಡುತ್ತಾ ಆ ಆನಂದಮಯನಾದ ಭಗವಂತನನ್ನ ಸ್ತೋತ್ರ ಮಾಡುವ ಕಾಲಕ್ಕೆ ಇವರ ಆನಂದ ಬಾಷ್ಪಗಳಿಗೂ ಕೇರಿ ಬರುತ್ತಾ ಕೈಯನ್ನ ಜೋಡಿಸಿ ಭಗವಂತನಲ್ಲೇ ರೋಮಾಂಚನದಿಂದ ಹಾಗೇ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದು ಬಿಡುತ್ತಾರಂತೆ. ಸರ್ವದಾ ಸರ್ವವೇದೈಹಿ ಸ್ತೂಯಮಾನಃ. ಅದಕ್ಕೆ ಪ್ರಾಣದೇವರು ಆಂಜನೇಯನ ಕುರಿತು ಹೇಳುವಾಗ ಯತ್ರ ಯತ್ರ ರಘುನಾಥ ಕೀರ್ತನ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪ ವಾರಿ ಪರಿಪೂರ್ಣ ಲೋಚನ. ಆ ರಾಮದೇವರ ಕಥೆಯನ್ನು ಕೇಳುತ್ತಾ ಹನುಮಂತ ಕೂತಿರುವ ರೀತಿ ಹೇಗೆ ಅಂದರೆ ಕಣ್ಣು ತುಂಬ ನೀರು ಆನಂದ ಬಾಷ್ಪಗಳನ್ನು ಸುರಿಸ್ತಾ ಆ ರಾಮದೇವರ ಕಥೆಯನ್ನು ಕೇಳುತ್ತಾ ಇರ್ತಾರಂತೆ. ಆ ರೀತಿಯಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಭಗವಂತನನ್ನ ಅಂತಹ ಅಶ್ರುಪೂರ್ಣ ರೋಚರನ್ನಾಗಿ ಆನಂದದಿಂದ ಭಗವಂತನ ಚಿಂತನೆ ಮಾಡುವವರು ಸ್ತೋತ್ರ ಮಾಡುತ್ತಾ ಇರುತ್ತಾರೆ. ಅಂಥ ಸ್ತೋತ್ರಕ್ಕೆ ಪಾತ್ರನಾದವ ಎಂದು ನಾವು ದೇವರನ್ನ ಚಿಂತನೆ ಮಾಡಿದರೆ ನಮ್ಮ ಸ್ತೋತ್ರ ನಮಗೆ ಗೊತ್ತು ನಾವು ಹೇಗಿರುತ್ತೆ ಅಂತ. ಮನಸ್ಸೆಲ್ಲೋ ಇರುತ್ತೆ, ಬಾಯಿಂದೇನ ಸ್ತೋತ್ರ ಹೇಳ್ತಾ ಇರ್ತೇವೆ, ಅದು ನಾನಾ ತಪ್ಪುಗಳನ್ನು ಹೇಳ್ತಾ ಇರ್ತೇವೆ. ಹಾಗೆ ಶರೀರ ನಮಸ್ಕಾರ ಮಾಡುವುದರಲ್ಲಿ ಡೊಂಕು, ಚೂರು ಬಗ್ಗೆ ಹೀಗೆ ಸ್ವಲ್ಪ ನಮಸ್ಕಾರ ಮಾಡಿ ಹೋಗ್ತಾ ಇರ್ತೇವೆ. ದೇವರಿಗೆ ಸಾಕ್ಷಾಂಗ ನಮಸ್ಕಾರ ಮಾಡಬೇಕಂತ ಮನಸ್ಸೇ ಬರಲ್ಲ, ಚೂರು ಶಾಲ್ಯೂಟ್ ಮಾಡಿದಂತೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನ ಹೊರಗಿಂದ ಅದೇನು ಕ್ರಿಶ್ಚಿಯನ್ಸ್ ಮಾಡಿದಂತೆ ಕೈ ಹೀಗೆ ಅನ್ಕೊಂಡು ಹೋಗ್ತಾ ಇರ್ತಾರೆ. ಅದು ಹೇಳ್ತಾರೆ, ಮನಸ್ಸು ದೇವರಲ್ಲಿ ಬಗ್ಗಿರಲ್ಲ, ಶರೀರ ಬಗ್ಗಿರಲ್ಲ, ಮಾತಂತೂ ಬಗ್ಗೋದೇ ಇಲ್ಲ. ಆದ್ದರಿಂದ ಈ ಮೂರು ಭಗವಂತನಲ್ಲಿ ಪ್ರವಣತ, ವಿಶೇಷವಾಗಿ ಅವನ ಗುಣಗಳನ್ನು ಕಂಡು ನಾವು ದಾಸರಾಗಬೇಕು. ಆ ರೀತಿಯಾಗಿರತಕ್ಕಂತಹ ಸ್ತೋತ್ರ ನಮ್ಮಲ್ಲೂ ಚೂರಾದೂ ಬರಬೇಕಾದರೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿಂದ ಇಂಥ ಅದ್ಭುತವಾದ ಸ್ತೋತ್ರ ಮಾಡಿಸಿಕೊಂಡವ ಅಂತ ದೇವರನ್ನು ಚಿಂತನೆ ಮಾಡಿದರೆ ನಮ್ಮಲ್ಲೂ ಆ ಗುಣ ಮೂಡಿ ಬರುತ್ತೆ. ನಂತರ ವಿಶೇಷೇಣ ರಾಜನಾಥ್ ವಿರಾಣ್ ನಾಮಕಃ. ಇವನಿಗೆ ವಿರಾಟ್ ಅಂತ ಹೆಸರು. ಯಾಕೆ ಅಂದರೆ ವಿಶೇಷವಾಗಿ ಪ್ರಕಾಶವಂತನಾಗಿದ್ದಾನೆ, ಅವನ ಪ್ರಕಾಶ ಅದ್ಭುತವಾಗಿದೆ ಅಂತ ಹೇಳ್ತಾರೆ ವಿಶ್ವನಾಮಕ ಭಗವಂತನದ್ದು. ಅದಕ್ಕೆ ಅವನ ವಿರಾಟ್ ಅಂತ ಹೇಳ್ತಾರೆ. ಯಾರಾದರೂ ಭಗವಂತನನ್ನ ವಿರಾಟ್ ವಿರಾಟ್ ಅಂತ ಚಿಂತನೆ ಮಾಡುತ್ತಾರೋ ಅವರಿಗೆ ಅದ್ಭುತವಾದಂತಹ ಪ್ರಕಾಶ ಅಂದರೆ ಅವರಿಗೆ ವಿಶೇಷವಾದ ಕೀರ್ತಿ, ಅವರ ಕೀರ್ತಿ ಜಗತ್ತೆಲ್ಲ ವ್ಯಾಪಿಸುತ್ತೆ. ಆದ್ದರಿಂದ ವಿರಾಟ್ ನಾಮಕ ಭಗವಂತನ ಚಿಂತನೆ ಅದ್ಭುತವಾದ್ದು ಅಂತ ಹೇಳ್ತಾರೆ. ಅವರು ಒಳಗೂ ಹೊರಗೂ ಶುದ್ಧರಾಗಿ ಬಿಡುತ್ತಾರೆ, ಅವರ ಕೀರ್ತಿ ಸರ್ವತ್ರ ವ್ಯಾಪಿಸುತ್ತೆ. ಆ ಕೀರ್ತಿ ಅಂದರೆ ಹೊರಗಿನ ನಾನಾ ಜನಗಳು ಏನೋ ಚಪ್ಪಾಳೆ ತಟ್ಟೋದು ಅಥವಾ ಶಾಲು ಹಾಕೋದು ಶಕಲಾತಿ ಹಾಕೋದು ಇದಲ್ಲ. ಯಾರಾದರೆ ಭಗವದ್ ಭಕ್ತರಿರ್ತಾರೆ, ಅಂತರಂಗ ಭಕ್ತರಿರ್ತಾರೆ, ಅಂಥವರಿಗೆ ಪ್ರೀತಿ ಪಾತ್ರರಾಗಿ ಬಿಡುತ್ತಾರೆ ದೇವರನ್ನ ವಿರಾಟ್ ಅಂತ ಚಿಂತನೆ ಮಾಡಿದರೆ. ನಂತರ ರಮಾ ರೂಪಾಭ್ಯಾಂ ಸಹಿತ. ಈತನ ರೂಪ ಯಾವಾಗ್ಲೂ ಕೂಡ ರಮಾದೇವಿಯ ರೂಪಗಳಿಂದ ಕೂಡಿಕೊಂಡೇ ಇರುತ್ತೆ, ನಿತ್ಯ ಅಭಿಯೋಗಿನಿಯಾಗಿ. ಆದ್ದರಿಂದ ಆಕೆಯಿಂದ ಕೂಡಿಕೊಂಡಿರುವಂಥದ್ದೇ ರೂಪ ಇವನದ್ದು. ದೇವರಿಗೆ ಲಕ್ಷ್ಮೀದೇವಿ ಇಲ್ಲದೆ, ಲಕ್ಷ್ಮೀದೇವಿಗೆ ದೇವರಿಲ್ಲದೆ ನಾವು ಚಿಂತನೆ ಮಾಡಬಾರದು, ಇಬ್ಬರನ್ನೂ ಕೂಡ ಒಟ್ಟೊಟ್ಟಿಗೆ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದ ರಮಾ ರೂಪಗಳಿಂದ ಕೂಡಿಕೊಂಡವ. ಇನ್ನೊಂದು ಗುಣ ಹೇಳುತ್ತಾರೆ, ರಮಾರೂಪಗಳಿಂದ ಕೂಡಿಕೊಂಡವ ಅಂತ ದೇವರ ಚಿಂತನೆ ಮಾಡಿದರೆ ನಮಗೇನು ಬರುವ ಲಾಭ ಆ ಗುಣಚಿಂತನೆಯಿಂದ ಅಂದರೆ ರಮಾ ಅಂದರೆ ವೇದ, ರಮಾ ಅಂದರೆ ವೇದಾಭಿಮಾನಿನಿ ಅಂದರೆ ಜ್ಞಾನ, ಜ್ಞಾನದಿಂದ ಕೂಡಿಕೊಂಡವ ಅಂದರೆ ರಮಾಸಹಿತನಾದ ನಾರಾಯಣನನ್ನು ಚಿಂತನೆ ಮಾಡಿದರೆ ನಮ್ಮ ಬುದ್ಧಿ, ಬುದ್ಧಿಯಲ್ಲಿ ಬರುವ ಜ್ಞಾನ ಭಗವಂತನನ್ನ ಸೇರುತ್ತೆ ಅಂದರೆ ಅನುಭವಕ್ಕೆ ಬರುತ್ತೆ, ಭಗವಂತ ನಮ್ಮ ಅನುಭವಕ್ಕೆ ಎಟಕುತ್ತಾನೆ. ರಮಾನಾರಾಯಣದ ಚಿಂತೆಯಿಂದ ಚಿಂತನೆಯಿಂದ ಈ ರೀತಿಯಾದ ಜ್ಞಾನ ಅನುಭವಕ್ಕೆ ಬರುತ್ತೆ. ಇಲ್ಲದಿದ್ದರೆ ಬಂದ ಜ್ಞಾನ ಹಾಗೆ ಇರುತ್ತೆ, ದೇವರೇನು ಪಕ್ಕದಲ್ಲಿರ್ತಾರೆ, ದೇವರನ್ನು ನೋಡುವ ಭಾಗ್ಯವೇ ಇರಲ್ಲ. ಆದ್ದರಿಂದ ಬಂದ ಜ್ಞಾನ, ಬುದ್ಧಿಯಲ್ಲಿದ್ದ ಜ್ಞಾನ ಭಗವಂತನ ಪಾದ ಸೇರಬೇಕಾದರೆ ನಾವು ರಮಾನಾರಾಯಣನನ್ನು ಚಿಂತನೆ ಮಾಡಬೇಕು. ಅದಕ್ಕೆ ರಮಾರೂಪಾಭ್ಯಾಂ ಸಹಿತ ಅಂತ ತಿಳಿಸಿಕೊಟ್ಟು ನಂತರ ದಿವ್ಯ ದೃಷ್ಟಿಗೋಚರ, ಈ ಒಳಗಿರುವ ಭಗವಂತನನ್ನ ಯಾರು ನಿತ್ಯವೂ ಚಿಂತನೆ ಮಾಡ್ತಾ ಬರ್ತಾರೋ ಅವರಿಗೆ ಕ್ರಮೇಣ ಆ ದೇವ ತೋರಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋದ ಕೂಡಲೇ ಅವ ತೋರಲಿಕ್ಕೆ ಶುರು ಮಾಡುತ್ತಾನೆ. ತನ್ನ ಲೀಲೆಗಳನ್ನು ತೋರತಾ ಇರ್ತಾನೆ, ತನ್ನ ಅದ್ಭುತವಾದ ವ್ಯಾಪಾರವನ್ನು ಆ ಭಕ್ತರಿಗೆ ತೋರತಾನೆ. ಅದರಿಂದ ಒಳಮುಖರಾದವರ ಒಳಗಣ್ಣಿಗೆ ಗೋಚರನಾಗುವವ, ಅದರಿಂದ ದಿವ್ಯ ದೃಷ್ಟಿಗೋಚರ. ಅಂದರೆ ಚರ್ಮಚಕ್ಷುಗಳಿಗೆ ಕಾಣಿಸುವವನಲ್ಲ, ಅವನೇ ಕೊಟ್ಟ ಒಳದೃಷ್ಟಿ, ಆ ಒಳದೃಷ್ಟಿಗೆ ಅವ ಗೋಚರನಾಗುವ. ನಂತರ ಭಗವಂತನ ಇನ್ನೊಂದು ಗುಣ ಹೇಳ್ತಾರೆ, ಇವನಿಗೆ ಆತ್ಮ ಅಂತ ಹೆಸರು. ಯಾಕೆ? ಸುಖ ಅನುಭವ ಕರ್ತೃತ್ವ, ಅದು ನಮಗೆ ಸುಖ ಅನುಭವಕ್ಕೆ ತಂದುಕೊಡ್ತಾನಾದ್ದರಿಂದ ಅವನಿಗೆ ಆತ್ಮ ಅಂತ ಹೆಸರು. ಭಗವಂತನನ್ನ ನಾವು ಆತ್ಮ ಅಂತ ಚಿಂತನೆ ಮಾಡಿದರೆ ನಮಗೆ ಸತತ ಸುಖ ಅನುಭವಕ್ಕೆ ಬರ್ತಾ ಇರುತ್ತೆ. ಅಂದರೆ ಒಂದು ಕಡೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ದುಃಖ ಬಂದಿದ್ರೂ ಕೂಡ ನಮಗೆ ಭಗವಂತನ ಚಿಂತನೆ ಬಂದು ಅಲ್ಲಿ ಸುಖ ಆಗ್ತಾ ಇರುತ್ತೆ. ಆ ರೀತಿಯಲ್ಲಿ ಸತತ ಸುಖ ನಮಗೆ ಬರುವಂತೆ ಮಾಡತಾನಾದ್ದರಿಂದ ದೇವರಿಗೆ ಆತ್ಮ ಅಂತ ಹೆಸರು. ಅವನನ್ನ ನಾವು ಆತ್ಮ ಅಂತ ಚಿಂತನೆ ಮಾಡಿದರೆ ನಮಗೆ ಸುಖ ಭರಿತರಾಗಿ ಬಿಡುತ್ತೇವೆ. ನಂತರ ಮೃತ್ಯು ವರ್ಜಿತತ್ವಾತ್ ಅಮೃತ, ಇವನನ್ನ ಅಮೃತ ಅಂತ ಕರೆದರು. ಯಾಕೆ? ಇವನಿಗೆ ಸಾವಿಲ್ಲ, ಸಾವಿಲ್ಲದವ. ದೇವರನ್ನ ನಾವು ಮೃತ್ಯು ವರ್ಜಿತ ಅಂತ ಚಿಂತನೆ ಮಾಡಿದರೆ ನಮಗೂ ಮೃತ್ಯು ಇರಲ್ಲ ಅಂದರು. ಅದು ಹೇಗೆ ಸಾಧ್ಯ? ಒಂದು ಜೀವನಿಗೆ ಸಹಜವಾಗಿ ದೇವರಿಗೆ ಹೇಗೆ ನಾಶ ಇಲ್ಲವೋ ಜೀವನಿಗೂ ನಾಶ ಇಲ್ಲ, ಆದ್ದರಿಂದ ಜೀವನಿಗೂ ಮೃತ್ಯು ಇಲ್ಲ. ಅಥವಾ ಈ ಹೊರಗಿರುವ ಶರೀರ ಅದು ಹೋಗುವುದೇ ಮೃತ್ಯು ಅಂತ ಹೇಳಿದರೆ ಅದು ದೇವರನ್ನ ಚಿಂತನೆ ಮಾಡಿದರೆ ಮಾತ್ರ ನಮಗೆ ಶರೀರ ಬಿಡೋದು ಹೋಗುತ್ತಾ? ಈ ಶರೀರ ಹೋಗೇ ಹೋಗುತ್ತಲ್ಲ. ಹಾಗಾದ್ರೆ ಆ ಮೃತ್ಯು ವರ್ಜಿತತ್ವ ಅಮೃತ ಅಂದ್ರೆ ಅಮೃತ ಅಂತ ಚಿಂತನೆ ಮಾಡಿದ್ರೆ ನಮ್ಮ ಮೃತ್ಯು ಹೋಗುತ್ತೆ ಅಂದ್ರೆ ಅರ್ಥ ಏನು ಅಂದರೆ ಅಪಮೃತ್ಯು ಮೊದಲಾದವುಗಳು ಬಂದರೆ ಅವುಗಳೆಲ್ಲ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ನೀಚ ಜನ್ಮಗಳು ಬಾರದೆ ಉತ್ತಮ ಜನ್ಮ ಬರುವುದು, ನೀಚ ಜನ್ಮ ಬರುವುದೇ ಸಾವು ಮೃತ್ಯು, ಅದು ಬಾರದಂತೆ ಮಾಡುತ್ತಾನೆ. ಇನ್ನೊಂದು ಮೃತ್ಯು ಇದೆ, ಸನತ್ ಸುಜಾತೀಯದಲ್ಲಿ ಹೇಳುತ್ತಾರೆ ಸನತ್ ಸುಜಾತರು ಧೃತರಾಷ್ಟ್ರರಿಗೆ. ಹೇ ಧೃತರಾಷ್ಟ್ರ, ದೇವರನ್ನ ಮರೆತಿರುವುದೇ ದೊಡ್ಡ ಸಾವಯ್ಯ ಅಂತಾರೆ. ಆ ರೀತಿಯಲ್ಲಿ ದೇವರನ್ನ ಮೃತ್ಯುವರ್ಜಿತಾಂತ ಚಿಂತನೆ ಅಮೃತಾಂತ ಚಿಂತನೆ ಮಾಡಿದರೆ ನಮಗೆ ಸಾವು ಯಾವುದು? ದೇವರ ಮರೆವು, ಅದು ಬಾರದಂತೆ ಮಾಡುತ್ತಾನೆ, ಅಪಮೃತ್ಯು ಇಲ್ಲದಂತೆ ಮಾಡುತ್ತಾನೆ. ಅಷ್ಟೇ ಅಲ್ಲ, ನೀಚ ಜನ್ಮಗಳು ಬಾರದಂತೆ ಮಾಡುತ್ತಾನೆ. ಇನ್ನ ಮೃತ್ಯು ಅಂದರೆ ಇನ್ನೊಂದಿದೆ ಅಂದ್ರು. ಯಾವುದದು ಅಂತ ಹೇಳಿದರೆ ಭಗವದ್ಭಕ್ತರ ವಿಯೋಗ ಏನಿದೆ ಅದನ್ನು ಮೃತ್ಯು ಅಂತ ಒಂದು ಕಡೆ ಕರೀತಾರೆ. ಭಗವದ್ಭಕ್ತರ ಸಂಘವೇ ವಿಶೇಷವಾಗಿರತಕ್ಕಂಥ ಜೀವನ, ಅವರ ಜೊತೆಗೆ ಇದ್ದದ್ದೇ ಬದುಕು, ಅವರಿಂದ ದೂರ ಆಗುವುದೇ ಮೃತ್ಯು ಅಂತಾರೆ. ಅಂಥ ಮೃತ್ಯುವಿನಿಂದ ನಮ್ಮನ್ನು ದೂರ ಮಾಡುವವ. ಇನ್ನೊಂದು ಹೇಳ್ತಾರೆ ಮೃತ್ಯುವರ್ಜಿತ ಅಂದರೆ ಈ ಹುಟ್ಟು ಸಾವುಗಳೇನಿವೆ ಆ ಹುಟ್ಟು ಸಾವುಗಳನ್ನೇ ಕಳೆದು ಬಿಡುತ್ತಾನೆ, ಅಂದರೆ ಮೋಕ್ಷಕ್ಕೆ ಕರಕೊಂಡು ಹೋಗಿಬಿಡುತ್ತಾನೆ. ಆದ್ದರಿಂದ ಇವನನ್ನು ಅಮೃತ ಅಂತ ಕರೆಯಬೇಕು, ಚಿಂತನೆ ಮಾಡಬೇಕು. ನಂತರ ಭಯರಹಿತತ್ವ ಅಭಯ, ಇವನನ್ನ ಅಭಯ ಅಂತ ಚಿಂತನೆ ಮಾಡಬೇಕು, ಅವನಿಗೆ ಭಯವಿಲ್ಲದ್ದರಿಂದ. ದೇವರಿಗೆ ಭಯ ಇಲ್ಲ, ಯಾಕೆ ಅಂದ್ರೆ ಭಯಕ್ಕೆ ಕಾರಣವಾದ ಯಾವ ಮೂರು ಗುಣಗಳಲ್ಲಿ ತಮೋ ಗುಣ ರಜೋಗುಣ ಇದ್ಯಾವುದು ಕೂಡ ಆ ಭಯಕ್ಕೆ ಕಾರಣವಾದ ಗುಣಗಳು ಯಾವುದು ಇಲ್ಲ, ಅದಕ್ಕೆ ಅವನಲ್ಲಿ ಭಯವಿಲ್ಲ, ಉದ್ವೇಗವಿಲ್ಲ. ಯಾಕೆ? ಅವನಿಗೆ ಎದುರೇ ಇಲ್ಲ, ಅವನೊಬ್ಬನೇ ಸ್ವತಂತ್ರ, ಮಿಕ್ಕವರೆಲ್ಲ ಅವನ ಕೈಯಲ್ಲಿ ಗೊಂಬೆಗಳು, ಅವನಿಗೆ ಯಾರಿಂದ ಭಯ ಬರಬೇಕು? ಯಾರಿಂದ ಭಯವಿಲ್ಲ. ಆದ್ದರಿಂದ ಭಯರಹಿತನಾದ್ದರಿಂದ ಇವನನ್ನ ಅಭಯ ಅಂತ ಚಿಂತನೆ ಮಾಡಿದರೆ ನಮ್ಮ ಜೀವನದಲ್ಲಿ ಬರುವಂತಹ ಭಯಗಳೆಲ್ಲ ಪರಿಹಾರ ಆಗುತ್ತೆ. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ಎಲ್ಲಿ ಭಯಗಳು ಹರಿಯ ಬಲ್ಲ ಭಕುತರಿಗೆ ಇಲ್ಲ ಇಲ್ಲವೂ ಕಾಣು ಎಂದಿಗಾದರೂ ಮರುಳೇ ಅಂತ ಕರೀತಾರೆ. ಅದಕ್ಕೆ ಭಗವಂತನ ಚಿಂತನೆ ಮಾಡಿದವರಿಗೆ ಭಯವಿಲ್ಲ ಅಂದು. ಅದಕ್ಕೆ ಜಗನ್ನಾಥದಾಸರು ಹೇಳುತ್ತಾರೆ, ಮದ್ದಾನಯಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ. ದೇವರನ್ನ ನಂಬಿದ ಕೂಡಲೇ ನಮಗೆ ಅಭಯ ಎಂಬುದು ಕೊಡತಾನೆ ಭಗವಂತ. ಅವನಿದ್ದಾನೆ ಎಂಬ ಎಚ್ಚರ ಬಂದ ಕೂಡಲೇ ನಮಗೆ, ಅಲ್ಲ ಸುಮ್ಮನೆ ಕೇಳಿದ್ರೆ ಸಾಲದು, ಮನಮುಟ್ಟಿ ಬರಬೇಕು. ಅವನಿದ್ದಾನೆ, ಅವನ ರಕ್ಷಕನಿದ್ದಾನೆ ಎಂಬುದು ಮನಮುಟ್ಟಿ ಬಂದರೆ, ಸಾಕ್ಷಿ ಗೋಚರ ಆದರೆ ಖಚಿತವಾಗಿ ನಾವು ಅಭಯರಾಗ್ತೇವೆ. ನಂತರ ಇವನಿಗಿನ್ನೊಂದು ಹೆಸರೇನು, ಬ್ರಹ್ಮ ಅಂತ. ಯಾಕೆ? ಗುಣಪೂರ್ಣತ್ವಾದು, ಇವನು ಪೂರ್ಣ ಗುಣ, ಗುಣಗಳಿಂದ ಪೂರ್ಣನಾಗಿದ್ದಾನೆ ಎಂದು ಚಿಂತನೆ ಮಾಡಿದರೆ ನಮ್ಮನ್ನು ನಮ್ಮ ಯೋಗ್ಯತಾನುಸಾರ ಪೂರ್ಣ ಗುಣರನ್ನು ಮಾಡುತ್ತಾನೆ. ನಾವೇನು ಉದ್ಧರಣೆಯಷ್ಟೇ, ಎಷ್ಟು ಹಿಡಿಯುತ್ತೆ ನೀರು? ಸ್ವಲ್ಪವೇ, ಆದರೆ ಆ ಉದ್ಧರಣೆ ತುಂಬುವಷ್ಟು ನೀರು ಬರುತ್ತೆ. ಆ ರೀತಿಯಲ್ಲಿ ನಮ್ಮನ್ನು ಪೂರ್ಣ ಗುಣರನ್ನಾಗಿ ಮಾಡುತ್ತಾನೆ. ನಂತರ ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವಾತು ಪುರುಷ. ಆರು ರೀತಿಯಾದ ಸಂಪತ್ತು, ಆರು ರೀತಿಯಾದ ಸಂಪತ್ತು, ಎಡಬಿಡದ ಕುಂದಿಲ್ಲದ ಸಂಪತ್ತು, ಅದರಿಂದ ಭರಿತನಾದ್ದರಿಂದ ಇವನನ್ನ ಪುರುಷ ಪುರುಷ ಅಂತ ಕರೆದು. ಭಗವಂತನನ್ನು ನಾವು ಚಿಂತನೆ ಮಾಡಿದರೆ ನಮಗೆ ಇಲ್ಲಿ ಬದುಕಲಿಕ್ಕೆ, ಅತಿಥಿ ಸತ್ಕಾರಕ್ಕೆ, ಜ್ಞಾನಿಗಳ ಸತ್ಕಾರಕ್ಕೆ ಬೇಕಾದ ಸಂಪತ್ತು ಕೊಡುವುದಲ್ಲದೆ ಭಗವಂತ ತಾನೇ ಒಲಿಯಲಿಕ್ಕೆ ಬೇಕಾದಂಥ ಜ್ಞಾನ ಸಂಪತ್ತನ್ನು ಭಗವಂತ ಕೊಡುತ್ತಾನೆ. ಆದ್ದರಿಂದ ದೇವರನ್ನ ಪುರುಷ ಅಂತ ಚಿಂತನೆ ಮಾಡಬೇಕು. ನಂತರ ಈ ಭಗವಂತ, ಈತನ ಗುಣ ಇನ್ನೊಂದು ಯಾವುದು ಅಂದರೆ ಸಮಸ್ತ ವಸ್ತುಭಿಹಿ ಅಸಂಗತ, ಯಾವುದರ ಜೊತೆಗೆ ಅಂಟಿಲ್ಲ ಇವನಿಗೆ ಎಂದು. ಆ ಅಂಟಿಲ್ಲದ ಭಗವಂತನ ಸ್ಥಾನ ಆದ್ದರಿಂದಲೇನೆ, ಆ ಅಂಟಿಲ್ಲದ ಭಗವಂತ ಕಣ್ಣಲ್ಲಿದ್ದರಿಂದಲೇನೆ ಕಣ್ಣು ಅಂಟಿಲ್ಲದೆ ಆಗಿದೆ. ಏನು ಬಿದ್ದರೂ ಪಕ್ಕಕ್ಕೆ ಸೋರಿ ಹೋಗುತ್ತೆ. ಅದರಿಂದ ಅಂಟಿಲ್ಲದವ ಅಂತ ದೇವರನ್ನು ಚಿಂತನೆ ಮಾಡಬೇಕು. ಇಲ್ಲಿ ಸಂಶಯ ಬರುತ್ತೆ, ಕಣ್ಣಲ್ಲಿದ್ದ ದೇವರಿಗೆ ಅಂಟಿಲ್ಲ, ದೇವರ ಪ್ರತಿಯೊಂದು ರೂಪಕ್ಕೂ ಅಂಟಿಲ್ಲ, ಕಣ್ಣಲ್ಲಿ ಮಾತ್ರ ಇರುವ ದೇವರ ರೂಪಕ್ಕೆ ಮಾತ್ರ ಅಂಟಿಲ್ಲದೆ ಹೋಗುವುದಾ? ಎಲ್ಲಿ ದೇವರ ರೂಪ ಇದ್ರೂ ಅದಕ್ಕೆ ಅಂಟಿಲ್ಲ. ಆದರೆ ಕಣ್ಣಲ್ಲಿ ದೇವರ ರೂಪ ಅಂಟಿಲ್ಲ, ಆದ್ದರಿಂದ ಕಣ್ಣಿಗೆ ಅಂಟು ಬರ್ತಾ ಇಲ್ಲ. ಕೈಯಲ್ಲಿ ದೇವರ ರೂಪ ಇದೆ, ಅದಕ್ಕೂ ಅಂಟಿಲ್ಲ, ಆದರೆ ಕೈಗೆ ಅಂಟು ಬರ್ತಾ ಇದೆ. ಮತ್ತೆ ದೇವರಿಗೆ ಅಂಟಿಲ್ಲದಿದ್ರೆ ಆತ ಎಲ್ಲಿದ್ರೆ ಅಲ್ಲಿ ಅಂಟಿಲ್ಲದ ಗುಣ ಬರುತ್ತೆ ಅಂದ್ರೆ, ನಮ್ಮ ಕೈಯಲ್ಲಿ ದೇವರಿದ್ದಾನೆ, ಅವನಿಗೂ ಅಂಟಿಲ್ಲ, ಕೈಗೆ ಅಂಟು ಬಂತು, ಯಾಕೆ ಅಂತ ಪ್ರಶ್ನೆ ಹಾಗೆ ಉಳಿಯುತ್ತೆ. ಅದಕ್ಕೆ ಉತ್ತರ ಕೊಡುತ್ತಾರೆ, ಅವನಿಗೆ ಅಂಟಿಲ್ಲದ್ರೆ ಸಾಲದು, ಅಂಟು ಇಲ್ಲದಿದ್ರೆ ಸಾಲದು, ಆ ಅಂಟಿಲ್ಲದ ಗುಣ ಪದಾರ್ಥದಲ್ಲಿ ಅವನೇ ಪ್ರಕಟ ಮಾಡಿರಬೇಕು. ಇಲ್ಲಿ ಕಣ್ಣಿನಲ್ಲಿರುವ ಭಗವಂತ ತನ್ನ ಅಂಟಿಲ್ಲದ ಗುಣ ಪ್ರಕಟ ಮಾಡಿದ್ದಾನೆ, ಅದೇ ಕೈಯಲ್ಲಿದ್ದ ದೇವ ತನ್ನ ಅಂಟಿಲ್ಲದಿದ್ರೂ ಕೂಡ ಆ ಗುಣ ಆ ಪದಾರ್ಥದಲ್ಲಿ ಪ್ರಕಟ ಮಾಡಲಿಲ್ಲ. ಆದ್ದರಿಂದ ಕೈಗೆ ಅಂಟು ಬರ್ತಾ ಇದೆ, ಕಣ್ಣಿಗೆ ಅಂಟು ಬರ್ತಾ ಇಲ್ಲ. ಇದು ಗುಣಗಳ ಚಿಂತನೆಯ ರಹಸ್ಯ ಅಂದು. ನಂತರ ತದೇತತ್ ಸರ್ವಂ ಉಭಯ ರೂಪ ಸಾಧಾರಣ. ನಮ್ಮ ಎಡಗಣ್ಣಿನಲ್ಲಿ ಬಲಗಣ್ಣಿನಲ್ಲಿ ಎರಡೂ ಕಡೆ ಇರುವ ಎರಡು ರೂಪಗಳೇನಿವೆ, ಆ ಎರಡು ರೂಪಗಳು ಈ ಎರಡು ಎಲ್ಲ ಗುಣಗಳನ್ನು ಚಿಂತನೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟು ಇನ್ನೊಂದು ವಿಷಯವನ್ನು ಹೇಳುತ್ತಾರೆ ಆಚಾರ್ಯರು. ದ್ವಾದಶೋತ್ರದಲ್ಲಿ ಹೇಳುತ್ತಾರೆ, ವಾಮನ ವಾಮನ ಭಾಮನ ಒಂದೇ, ಸಾಮನ ಸೀಮನ ಶ್ಯಾಮನ ಸಾನೋ ಅಂತಾರೆ. ಅಲ್ಲಿ ವಾಮನ ವಾಮನ ಭಾಮನ ವಾಮನ ಭಾಮನ ಅಂತ ಶಬ್ದಗಳು ಬರುತ್ತೆ. ಆ ವಾಮನ ಭಾಮನ ಅಂದ್ರೆ ಏನು ಅರ್ಥ, ಭಾಮನ ಅಂತ ಯಾಕೆ ಹೇಳಿದರು? ಇಲ್ಲಿ ತಿಳಿಸಿಕೊಡುತ್ತಾರೆ, ತತ್ರ ವಾಮಾಕ್ಷಿಸ್ಥಸ್ಯ ಭಗವತಃ ವಾಮನಿರಿಕಿ ನಾಮ. ನಮ್ಮ ಎಡಗಣ್ಣಿನಲ್ಲಿರುವ ದೇವರಿಗೆ, ಆ ಭಗವಂತನಿಗೆ ವಾಮನಿ ಅಂತ ಹೆಸರು, ಬಲಗಣ್ಣಿನಲ್ಲಿರುವ ದೇವರಿಗೆ ಭಾಮನಿ ಅಂತ ಹೆಸರು. ಯಾಕೆ ದೇವರಿಗೆ ವಾಮನಿ ಅಂತ ಹೆಸರು ಅಂದರೆ, ವಾಮ ಅಂದರೆ ಸೌಂದರ್ಯ, ಅದೇ ಪ್ರಧಾನವಾಗಿರತಕ್ಕಂಥ ಸ್ತ್ರೀಯರ ಗುಂಪು, ಅವ ಗುಂಪನ್ನು ಪ್ರೇರಣೆ ಮಾಡುತ್ತಾನಾದ್ದರಿಂದ ವಾಮನಿ ಅಂತ ದೇವರಿಗೆ ಹೆಸರು. ಭಾಮನಿ ಅಂದರೆ ಭಾಮಂ ಅಂದರೆ ಭಾಮ ಅಂದರೆ ಓಜ, ಒಳ್ಳೆ ಪರಾಕ್ರಮ ತೇಜಸ್ಸು, ಇದೇ ಪ್ರಧಾನವಾಗಿರತಕ್ಕಂಥವರು ಯಾರು, ಒಂದು ಪುರುಷರು, ಅವರ ಗುಂಪನ್ನ ಚೆನ್ನಾಗಿ ಪ್ರೇರಣೆ ಮಾಡುತ್ತಾನಾದ್ದರಿಂದ ದೇವರಿಗೆ ಭಾಮನಿ ಅಂತ ಹೆಸರು. ಹಾಗಾದರೆ ಹೆಂಗಸರ ಗುಂಪಿಗೆ ಪ್ರೇರಣೆ ಮಾಡುವ ವಾಮನಿ, ಗಂಡಸರ ಗುಂಪಿಗೆ ಪ್ರೇರಣೆ ಮಾಡುವವ ಭಾಮನಿ ಅಂದ್ರು. ಹಾಗಾದರೆ ಮತ್ತೆ ಪ್ರಶ್ನೆ ಬರುತ್ತೆ, ಹೆಂಗಸರಿಗೆ ಪ್ರೇರಣೆ ಮಾಡುವವ ಹೆಂಗಸರಲ್ಲಿರಲಿ, ಗಂಡಸರಿಗೆ ಪ್ರೇರಣೆ ಮಾಡುವವ ಗಂಡಸರಲ್ಲಿರಲಿ, ಹೆಂಗಸರಲ್ಲಿ ಭಾಮನಿ ಇದ್ದಾನೆ ಅವನಿಗೇನು ಕೆಲಸ, ಗಂಡಸರಲ್ಲಿ ವಾಮನಿ ಇದ್ದಾನೆ ಹೆಂಗಸರಿಗೆ ಪ್ರೇರಣೆ ಮಾಡುವವ ಅವನಿಗೇನು ಕೆಲಸ ಅಂತ ಚಿಂತನೆ ಮಾಡಿದರೆ ಇಲ್ಲೊಂದು ವಿಷಯ ಹೇಳುತ್ತಾರೆ. ವಾಮನಿ ಅಂದ್ರೆ ಯಾರಿಗೆ ಪ್ರೇರಕ, ಸೌಂದರ್ಯವೇ ಪ್ರಧಾನವಾಗಿರತಕ್ಕಂಥ ಸ್ತ್ರೀಯರಿಗೆ ಪ್ರೇರಕ ಅಂದ್ರು. ಈ ಶಬ್ದ ಮುಖ್ಯ, ಸೌಂದರ್ಯವೇ ಪ್ರಧಾನವಾಗಿರುವುದು ಅಂದ್ರೆ ಅರ್ಥ ಏನು ಅಂದರೆ ಸೌಂದರ್ಯವೇ ಅಳತೆ. ಹೆಂಗಸರ ಗುಂಪಿದೆ, ಆ ಗುಂಪಿನಲ್ಲಿ ಎಲ್ಲರಲ್ಲೂ ಒಳ್ಳೆ 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 ಗುಣಗಳಿವೆ, ಒಳ್ಳೆ ಜ್ಞಾನ ಇದೆ, ಒಳ್ಳೆ ಶಕ್ತಿ ಇದೆ, ಎಲ್ಲ ಇದೆ. ಆದರೆ ಒಬ್ಬರಿಗಿಂತ ಒಬ್ಬರು ಜಾಸ್ತಿ, ಒಬ್ಬರಿಗಿಂತ ಒಬ್ಬರು ಕಡಿಮೆ ಹೀಗಿದ್ದಾರೆ. ಈ ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಯಾವ ಯಾವ ಗುಣದಲ್ಲಿ, ಎಲ್ಲಾ ಗುಣದಲ್ಲೂ ಎಲ್ಲಾ ಜ್ಞಾನ ಶಕ್ತಿಯಲ್ಲೂ ಕೂಡ ಒಬ್ಬರು ಒಬ್ಬರಿಗಿಂತ ಜಾಸ್ತಿ ಇದ್ದಾರಪ್ಪ. ಅಂತ ಕಾಲಕ್ಕೆ ಹೇಗೆ ಅಳಿಯಬೇಕು, ಅವರಲ್ಲಿ ಗುಣಗಳು ಎಷ್ಟಿವೆ ಅಂತ ಒಂದು ಲಿಸ್ಟ್ ತಗೊಂಡು ಮಾಡೋದು ಇವೆಲ್ಲ ಇಲ್ಲ, ಕಷ್ಟ ಆಗುತ್ತೆ. ಅದರಲ್ಲಿ ಸುಲಭವಾಗಿ ಇವರು ಇವರಿಗಿಂತ ಎಲ್ಲಾ ಗುಣದಲ್ಲೂ ಜ್ಞಾನದಲ್ಲೂ ವಿಶೇಷವಾಗಿ ಶಕ್ತಿಯಲ್ಲೂ ಎಲ್ಲದರಲ್ಲೂ ಹೆಚ್ಚು ಇರಲೇಬೇಕು ಎಂಬ ಒಂದು ಅಳತೆ ಬೇಕು. ಅದಿದ್ರೆ ಸಾಕು, ಇವರಿಗಿಂತವರು ದೊಡ್ಡವರು ಅದು ಹೇಳಬೇಕು. ಅದು ಯಾವುದು ಅಂದ್ರೆ ಸೌಂದರ್ಯ. ಒಬ್ಬರಿಗೆ ಸ್ತ್ರೀಯರಲ್ಲಿ ಒಬ್ಬರಕ್ಕಿಂತ ಒಬ್ಬರಿಗೆ ಸೌಂದರ್ಯ ಜಾಸ್ತಿ ಇದ್ದರೆ ಆ ಸೌಂದರ್ಯ ಇದ್ದವರಲ್ಲಿ ಈ ಚಿಕ್ಕ ಅಂದ್ರೆ ಸೌಂದರ್ಯ ಕಡಿಮೆ ಇದ್ದವರಿಗಿಂತ ಜಾಸ್ತಿ ಇದ್ದವರಲ್ಲಿ ಮಿಕ್ಕ ಗುಣಗಳು ಜ್ಞಾನಾನಂದಾದಿಗಳು ಶಕ್ತಿ ಎಲ್ಲವೂ ಜಾಸ್ತಿ ಇರಲೇಬೇಕು, ಇದು ನಿಯಮ ಅಂದ್ರು. ಅಂತ ಸ್ತ್ರೀಯರ ಗುಂಪು, ಅಂತ ಸ್ತ್ರೀಯರ ಗುಂಪು ನಮ್ಮವರು ಯಾರು ಅಲ್ಲ. ಯಾಕೆಂದ್ರೆ ಇವರಲ್ಲಿ ಸೌಂದರ್ಯ ಇದ್ರೆ ಗುಣ ಇರಲ್ಲ, ಗುಣ ಇದ್ರೆ ಸೌಂದರ್ಯ ಇರಲ್ಲ. ಆದ್ದರಿಂದ ಈ ಎರಡೂ ಇದ್ದವರು ಯಾರು, ಆ ಸೌಂದರ್ಯ ಅಳತೆಯಾಗಿ ತಗೊಂಡದ್ದು ಯಾರದ್ದು ಅಂದ್ರೆ ದೇವತಾ ಸ್ತ್ರೀಯರದ್ದು. ದೇವತಾ ಸ್ತ್ರೀಯರಲ್ಲಿ ಈ ನಿಯಮ ಇದೆ, ಯಾರು ಯಾರು ಸೌಂದರ್ಯದಲ್ಲಿ ಜಾಸ್ತಿ ಇರ್ತಾರೋ, ಜಾಸ್ತಿ ಸೌಂದರ್ಯ ಇರುತ್ತೋ ಅವರಿಗೆ ಮಿಕ್ಕವರಿಗಿಂತ ಹೆಚ್ಚು ಹೆಚ್ಚು ಗುಣಗಳು ಎಲ್ಲ ಜಾಸ್ತಿ ಇದ್ದೇ ಇರುತ್ತೆ. ಹಾಗೆ ಗಂಡಸರಲ್ಲೂ ಕೂಡ ಯಾರಿಗೆ ಪೌರುಷ ಜಾಸ್ತಿ ಜಾಸ್ತಿ ಇರುತ್ತೋ ಅವರಿಗೆ ವಿಶೇಷವಾದ ಗುಣಗಳು ಜ್ಞಾನಾನಂದಾದಿಗಳು ಎಲ್ಲವೂ ಶಕ್ತಿ ಮೊದಲಾದವೆಲ್ಲ ಖಚಿತವಾಗಿ ಹೆಚ್ಚು ಇರಲೇಬೇಕು ಅಂದರೆ ಅದು ದೇವತಾ ಪುರುಷರಲ್ಲಿ ಮಾತ್ರ ಈ ನಿಯಮ ಅಂದರು. ಹಾಗಾದರೆ ಮತ್ತು ಪ್ರಶ್ನೆ ಬಂತು, ವಾಮನಿ ಅಂದರೆ ದೇವತಾ ಸ್ತ್ರೀಯರಿಗೆ ಪ್ರೇರಕ, ಭಾಮನಿ ಅಂದರೆ ದೇವತಾ ಪುರುಷರಿಗೆ ಪ್ರೇರಕ ಅಂತ. ಸ್ವಾಮಿ ವಾಮನಿ ಭಾಮನಿ ನಮ್ಮ ಕಣ್ಣಲ್ಲಿ ಹಾಕಿದ್ದಾನೆ, ದೇವತೆಯರ ಕಣ್ಣಲ್ಲಿದ್ದು ಚೆನ್ನಾಗಿರುತ್ತಲ್ಲ ಅಂದರೆ ಇಷ್ಟು. ನಮ್ಮ ಶರೀರದಲ್ಲಿ ಬಲಭಾಗದಲ್ಲಿ 36,000 ನಾಡಿಗಳು, ಎಡಭಾಗದಲ್ಲಿ 36,000 ನಾಡಿಗಳಿವೆ. ಈ ನಾಡಿಗಳಲ್ಲಿ ಬಲಭಾಗದಲ್ಲಿ 36,000 ನಾಡಿಗಳಲ್ಲಿ ಪುರುಷ ದೇವತೆಗಳು 36,000 ಜನ ಇದ್ದಾರೆ. ಎಡಭಾಗದಲ್ಲಿ 36,000 ನಾಡಿಗಳಲ್ಲಿ 36,000 ಸ್ತ್ರೀ ದೇವತೆಯರಿದ್ದಾರೆ. ಇವರೊಳಗೆ ದೇವರ ಅಂದರೆ ಬೃಹತೀ ಸಹಸ್ರ ರುಕ್ಕು 1,000 ರುಕ್ಕುಗಳು, ಆ ರುಕ್ಕಿನಲ್ಲಿ 72,000 ಅಕ್ಷರಗಳಿವೆ, ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು. 36,000 ಸ್ವರಾಕ್ಷರಗಳು, 36,000 ವ್ಯಂಜನಾಕ್ಷರಗಳು ಎರಡು ನಿಂತಿವೆ. ಅದರಲ್ಲಿ 36,000 ಸ್ವರಾಕ್ಷರಗಳಿಗೆ ಭಗವಂತನ ಗರುಡ ವಾಹನ ಪುರುಷ ರೂಪಗಳು ನಿಂತಿವೆ, 36,000 ವ್ಯಂಜನಾಕ್ಷರಗಳಿಗೆ ಗರುಡ ವಾಹನ ಸ್ತ್ರೀ ರೂಪಗಳು ನಿಂತಿವೆ. ಹಾಗೆ 72,000 ಸ್ತ್ರೀ ಪುರುಷ ರೂಪಗಳಿಂದ ಭಗವಂತ ಇದ್ದಾನೆ. ಇದು ನಮ್ಮ ಶರೀರದಲ್ಲಿ ಇರುವ ಸ್ಥಿತಿ. ಈ 36,000 ಪುರುಷ ದೇವತೆಗಳಿಗೆ ಪ್ರೇರಕನಾದವ ಭಾಮನಿ, 36,000 ಸ್ತ್ರೀ ದೇವತೆಗಳಿಗೆ ಪ್ರೇರಕನಾದವ ವಾಮನಿ. ಅವರನ್ನ ಪ್ರೇರಣೆ ಮಾಡುವುದರ ಮೂಲಕ ನಮ್ಮ 72,000 ನಾಡಿಗಳನ್ನು ಸ್ಪಂದನೆ ಆಗುವಂತೆ ಮಾಡಿ ಅದರ ಮೂಲಕ ನಮ್ಮ ಎಲ್ಲಾ ಇಂದ್ರಿಯ ವ್ಯಾಪಾರವನ್ನ ಚೆನ್ನಾಗಿ ನಡೆಸುವವ ಈ ಭಗವಂತ, ವಿಶ್ವನಾಮಕ ಭಗವಂತ. ಹಾಗಾದರೆ ಯಾರಾದರೆ ವಿಶ್ವನಾಮಕ ಭಗವಂತನನ್ನ ತಾನು ಕಣ್ಣಲ್ಲಿದ್ದುಕೊಂಡು ಇಡೀ ದೇವತೆಗಳ ಮೂಲಕ ನಮ್ಮ ಈ ನಾಡಿಗಳನ್ನು ಪ್ರೇರೇಪಿಸಿ ಅದರ ಮೂಲಕ ನಮ್ಮ ಇಂದ್ರಿಯ ವ್ಯಾಪಾರಗಳನ್ನು ಚೆನ್ನಾಗಿ ಆಗುವಂತೆ ಮಾಡಿ ತನ್ನ ಕಡೆಗೆ ನಮ್ಮ ಇಂದ್ರಿಯಗಳನ್ನು ಸೆಳೆದುಕೊಳ್ಳುವವ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರ ಸಕಲೇಂದ್ರಿಯ ವ್ಯಾಪಾರವು ಭಗವಂತನ ಪೂಜೆಯಾಗಿ ಭಗವಂತ ಅವರನ್ನ ಅನುಗ್ರಹ ಮಾಡುತ್ತಾನೆ. ಇದು ವಿಶ್ವನಾಮಕ ಭಗವಂತನ ಚಿಂತನೆ. ನಾವು ವಿಶ್ವನಾಮಕ ಭಗವಂತನ ಚಿಂತನೆ ಮಾಡದಿದ್ರೂ ಕೂಡ ಆತ ನಮ್ಮಲ್ಲಿರುವ ಎಲ್ಲಾ ದೇವತೆಗಳಲ್ಲಿ ನಿಂತು ಪ್ರೇರಣೆ ಮಾಡಿ ನಾಡಿಗಳ ಮೂಲಕ ನಮ್ಮ ವ್ಯಾಪಾರ ಮಾಡಿಸ್ತಾನೆ ಇದ್ದಾನೆ. ಹುಟ್ಟಿದಾಗಲಿಂದ ನಾನು ನನದುವ ಇಲ್ಲ. ಆತ ಏನು ವ್ಯಾಪಾರ ಮಾಡಿಸೋದು ಬಿಟ್ನ ಇಲ್ಲ, ಮಾಡಿಸ್ತಾನೆ ಇದ್ದಾನೆ. ಮತ್ತೀಗಾಕೆ ನೆನೆಯೋದು, ನಾವು ನೆನೆಯದಿದ್ರೆ ಅವನು ಮಾಡುತ್ತಾನಲ್ಲ. ಅಂದರೆ ನಾವು ನೆನೆದರೆ ಇಲ್ಲಿ ವ್ಯಾಪಾರ ವ್ಯತ್ಯಾಸ ಆಗುತ್ತೆ. ಇಂದ್ರಿಯ ವ್ಯಾಪಾರಗಳು ಹುಟ್ಟಿದಾಗ್ಲಿಂದ ನಮ್ಮ ಇಂದ್ರಿಯಗಳು ಯಾವಾಗ ನೋಡಿದ್ರೂ ದೇವರನ್ನ ಬಿಟ್ಟು ಬೇರೆ ಕಡೆ ಪದಾರ್ಥದ ಕಡೆ ವ್ಯಕ್ತಿಗಳ ಕಡೆ ಓಡ್ತಾ ಇವೆ. ಸುಖ ಕೊಡುತ್ತೆ, ಸುಖ ಕೊಡುತ್ತೆ, ಸುಖ ಕೊಡುತ್ತಾರೆ ಅಂತ. ವಿಶ್ವನಾಮಕ ಭಗವಂತನ ಚಿಂತನೆಯಿಂದ ಏನಾಗುತ್ತೆ ಅಂದರೆ ಆ ಇಂದ್ರಿಯಗಳೆಲ್ಲ ಕೂಡ ಸುಖ ಕೊಡೋದು ಪದಾರ್ಥ ಅಲ್ಲ, ಸುಖ ಕೊಡೋದು ವ್ಯಕ್ತಿಗಳಲ್ಲ, ಭಗವಂತ ಎಂಬ ಚಿಂತನೆಯಿಂದ ಸತತ ಭಗವಂತ ಏನೇನು ವ್ಯಾಪಾರಗಳು ನಡೆಯುತ್ತೆ ಇಂದ್ರಿಯಗಳಿಂದ ಅದೆಲ್ಲ ದೇವರ ಪೂಜಾ ಎಂಬ ಚಿಂತನೆ ಬಂದು ನಾವು ಉದ್ಧಾರ ಆಗ್ತೇವೆ. ಇದು ವಿಶ್ವನಾಮಕ ಭಗವಂತನ ಚಿಂತನೆಯಿಂದ ಬರುವಂತಹ ಪ್ರಧಾನ ವಿಶೇಷವಾದಂತಹ ಫಲ. ಎರಡನೆಯದೇನು ಅಂತ ಹೇಳಿದರೆ ಹೇಳುತ್ತಾರೆ, ಏವಂ ಭೂತ ಮಹಿಮೋಪೇತ ವಿಶ್ವ ಚಕ್ಷುಷಿ ವಿದ್ಯಮಾನಸ್ಸನ್ ಜಾಗ್ರತ್ಕಾಲೆ ಜೀವಾನ್ ಪ್ರವರ್ತಯತೀತಿ ಜ್ಞಾನಿನಃ ಶವದಾಹಾದಿಕೇ ಕರ್ಮಣಿ ಅಕೃತೇಪಿ ಮುಕ್ತಿರ್ಭವತೀತಿ ಜ್ಞಾನ ಲಾಭ. ಯಾರಾದರೆ ಇಂಥ ವಿಶ್ವನಾಮಕ ಭಗವಂತ ನನ್ನ ಕಣ್ಣಲ್ಲಿದ್ದುಕೊಂಡು ಎಚ್ಚರ ಕಾಲದಲ್ಲಿ ಎಲ್ಲಾ ನನ್ನ ಮಾತ್ರ ಅಲ್ಲ ಎಲ್ಲಾ ಜೀವರಾಶಿಗಳನ್ನು ಪ್ರವರ್ತನೆ ಪ್ರೇರಣೆ ಮಾಡಿಸ್ತಾನೆ ಎಂಬುದನ್ನ ಅವನ ಕೈಯಲ್ಲೇ ಎಲ್ಲರ ಜೀವನ ಎಚ್ಚರದ ಜೀವನ ಎಲ್ಲ ಅವನ ಕೈಯಲ್ಲೇ ನಿಂತಿದೆ ಎಲ್ಲರದ್ದು ಅಂತ ಯಾರು ಚಿಂತನೆ ಮಾಡುತ್ತಾರೆ ಅಂಥವರಿಗೆ ಕೊನೆಯ ಕಾಲದಲ್ಲಿ ಒಂದು ವೇಳೆ ಶವದಹನ ಆಗದಿದ್ದರೂ ಶವದಹನ ಮೊದಲಾದ ಕರ್ಮಗಳು ನಡೆಯದಿದ್ದರೂ ಕೂಡ ಅವರಿಗೆ ವಿಶೇಷವಾದ ಸದ್ಗತಿಯಾಗುತ್ತೆ ಎಂಬುದೇ ಇಲ್ಲಿ ಪ್ರಧಾನವಾದ ಇನ್ನೊಂದು ಫಲ ಅಂತಾರೆ. ಹಾಗಾದರೆ ಈ ಪ್ರಕರಣವನ್ನು ಯಾರು ನಿತ್ಯವೂ ಚಿಂತನೆ ಮಾಡಿ ವಿಶ್ವನಾಮಕ ಭಗವಂತನನ್ನ ಆದಷ್ಟು ಚಿಂತನೆ ಮಾಡುತ್ತಾ ಬರುತ್ತಾರೆ ಅವರ ಕೊನೆಯ ಕಾಲ ಸುಖವಾಗಿ ಆಗುತ್ತೆ. ಅಷ್ಟೇ ಅಲ್ಲ, ಸ್ವಾಮಿ ನಿಂತು ಅವರನ್ನು ಉದ್ಧಾರ ಮಾಡುತ್ತಾನೆ. ಕೊನೆಯ ಕಾಲದ ಕುರಿತು ಹೆದರಿ ಹೆದರಿ ಪ್ರಾಣ ಬಿಡುವ ಅವಶ್ಯಕತೆ ಇಲ್ಲ ಎಂಬುದು ಪಾಪ ಅಲೇಪ ಪ್ರಕರಣದಲ್ಲಿ ನಮಗೆ ತಿಳಿಸಿಕೊಟ್ಟಂತಹ ವಿಶೇಷ ವಿಚಾರ ಎಂಬುದನ್ನ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಈ ಒಂದು ಪ್ರಕರಣ ಸಾಲದೆ ನಮ್ಮ ಇಡೀ ಜನ್ಮ ಪಾವನಾಗಿ ಭಗವಂತನ ಪಾದಾರವಿಂದ ಸೇರಲಿಕ್ಕೆ ಅದ್ಭುತವಾದ ಪ್ರಕರಣವನ್ನು ತೋರಿಕೊಟ್ಟರು. ಸರಿ, ನಂತರ ಬರತಕ್ಕಂತಹ ಪ್ರಕರಣ ಜೀವ ಪ್ರಯಾಣ ಮಾರ್ಗ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಜೀವ ಪ್ರಯಾಣ ಮಾರ್ಗ ಪ್ರಕರಣ ಅಂದರೆ ಇಲ್ಲಿ ಹೇಳುತ್ತಾರೆ ಚರಣ ದೇಹ ಅಂದರೆ ಅಪರೋಕ್ಷ ಜ್ಞಾನ ಆಗಿ ನಂತರ ಪ್ರಾರಬ್ಧ ಕರ್ಮ ಉಂಡು ತದನಂತರ ಕೊನೆಯ ದೇಹ ಅಲ್ಲಿಂದ ಜೀವ ಭಗವಂತನ ಸನ್ನಿಧಾನ ಅಂದರೆ ವೈಕುಂಠಕ್ಕೆ ಹೋಗುವ ರೀತಿ ಹೇಗೆ ಅಂದರೆ ಅದಕ್ಕೆ ಆಚಾರ್ಯರು ಒಂದು ಉತ್ತರ ಕೊಡುತ್ತಾರೆ. ಅರ್ಚಿರಾದಿಪಥ ವಾಯುಂ ಪ್ರಾಪ್ಯ ಅರ್ಚಿರಾದಿಪಥ ಅರ್ಚಿರಾದಿ ಮಾರ್ಗದಿಂದ ವಾಯುಂ ಪ್ರಾಪ್ಯ ವಾಯುದೇವರನ್ನ ಹೊಂದುತ್ತಾನೆ ಅಂತ ಬರುತ್ತೆ ಅಲ್ಲಿ. ಮತ್ತು ನಮಗೆ ಈ ಅರ್ಚರಾದಿ ಮಾರ್ಗ ಅಂದ್ರೆ ಆ ಮಾರ್ಗದಲ್ಲಿ ಏನೇನ್ ಬರುತ್ತೆ ಏನು ಎಂಬುದು ನಮಗೆ ಗೊತ್ತಿಲ್ಲ, ಇಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಆ ಅರ್ಚರಾದಿ ಮಾರ್ಗ ಅಲ್ಲಿ ಬರತಕ್ಕಂತಹ ಲೋಕಗಳು ಎಲ್ಲದರ ವಿವರಣೆ ಕೊಡ್ತಾ ಬರ್ತಾರೆ, ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ. ಷೋಡಶಿಯಲ್ಲಿ ಮೋಕ್ಷ ಪ್ರಕರಣದಲ್ಲಿ ಸ್ಪಷ್ಟ ಇಲ್ಲಿ ತಿಳಿಸಿಕೊಡುತ್ತಾರೆ ಏನದು ಅಂದರೆ ಕೊನೆಯ ಕಾಲದಲ್ಲಿ ಭಗವಂತ ಜೀವ ವಾಹನನಾಗಿ ಹೊರಡುತ್ತಾನೆ. ಜೀವನ ಹೆಗಲೇರಿ ಬದಿಯಲ್ಲಿ ಮುಖ್ಯ ಪ್ರಾಣ ಗರುಡಾದಿಗಳು ಚಾಮರಾದಿ ಸೇವಾ ಮಾಡುವ ಕಾಲಕ್ಕೆ ಛತ್ರ ಚಾಮರಾದಿಗಳು ಸೇವಾ ಮಾಡುತ್ತಾ ಇದ್ದರೆ ಜೀವನ ಹೆಗಲೇರಿ ಜೀವನನ್ನೇ ಕೊರಕೊಂಡು ಹೊರಡುತ್ತಾನೆ. ಜೀವನನ್ನ ಹೊತ್ತುಕೊಂಡು ಆನಂದದಿಂದ ದೇವರನ್ನ ಹೊತ್ತುಕೊಂಡು ಜೀವ ಹೊರಡುತ್ತಾನೆ. ಮೊದಲು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಅರ್ಚರ್ ಲೋಕಕ್ಕೆ ಹೋಗ್ತಾರೆ. ಹೇಗೆ ಹೊರಡೋದು ಜೀವನನ್ನು ಕರಕೊಂಡು ಅಂದ್ರೆ ಶರೀರದಿಂದ ಬ್ರಹ್ಮನಾಡಿಯ ಮೂಲಕ ಭಗವಂತ ಉತ್ಕ್ರಾಂತಿ ಎಂಬ ಮೋಕ್ಷವನ್ನ ಕೊಡುತ್ತಾನೆ. ಇಲ್ಲಿ ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ಅಂತ ನಾಲ್ಕು ರೀತಿಯಾದ ಮೋಕ್ಷ. ಆ ಮೋಕ್ಷದಲ್ಲಿ ಮೊದಲನೆಯದಾದ ಕರ್ಮಕ್ಷಯ ಎಂಬುದು ಕೊಟ್ಟ ಮೇಲೆ ನಂತರ ಶರೀರದಿಂದ ಉತ್ಕ್ರಮಣ ಎಂಬ ಮೋಕ್ಷವನ್ನ ಕೊಡುತ್ತಾರೆ. ಅಲ್ಲ, ಮೋಕ್ಷ ಯಾವಾಗ ಬರುತ್ತೋ ಏನು, ಅವಾಗ ನೋಡಿದಾಯ್ತಲ್ಲ, ಇವಾಗಿಂದ ಚಿಂತನೆ ಯಾಕೆ ಅಂದ್ರೆ ಆ ಚಿಂತನೆ ಮಾಡಿದ್ರೆ ನಮಗೆ ಬೇಗ ಮೋಕ್ಷ ಬರುತ್ತೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಜ್ಞಾನಿನಾಂ ಗತ್ಯನುಸ್ಮರಣೀಯ ಮಾರ್ಗ ನಿರೂಪ್ಯತೆ. ಇಲ್ಲಿ ಅವರು ಹೋಗುವ, ಜ್ಞಾನಿಗಳು ಹೋಗುವ ಮಾರ್ಗವನ್ನ ಇಲ್ಲಿ ನಿರೂಪಣೆ ಮಾಡುತ್ತೇವೆ. ಅದನ್ನು ಚಿಂತನೆ ಮಾಡಿದರೆ, ಈ ಚಿಂತನೆ ಮಾಡುವ ಕ್ರಮ ಏನಿಲ್ಲ ಅಂದರೆ ಜೀವನನ್ನ ಕರ್ಕೊಂಡು ಹೋಗುವ ಮಾರ್ಗ. ಆ ಮಾರ್ಗ ಅಂದ್ರೆ ಯಾರೋ ಅಲ್ಲ, ಮಾರ್ಗ ರೂಪದಲ್ಲಿ ಅವನೇ ಭಗವಂತ ನಿಂತಿರ್ತಾನೆ. ಮಾರ್ಗದ ಆಕಾರದಲ್ಲಿ ಮಾರ್ಗ ಇರುತ್ತೆ, ಮಾರ್ಗಕ್ಕಾಶ್ರಯವಾಗಿ, ಲೋಕಗಳಿಗೆ ಆಶ್ರಯವಾಗಿ, ಲೋಕಗಳ ನಾಮಕನಾಗಿ, ಮಾರ್ಗ ನಾಮಕನಾಗಿ ಭಗವಂತ ಇರ್ತಾನೆ. ಆ ಜೀವನನ್ನ ತಾನೇ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಮಾರ್ಗ ನಾಮಕನಾದ ಭಗವಂತನ ಚಿಂತನೆ ಮಾಡಿದರೆ ನಮಗೆ ಮಾರ್ಗಣ ಸಿಗುತ್ತೆ. ಮಾರ್ಗಣ ಅಂದ್ರೆ ದೇವರನ್ನ ಹುಡುಕುವುದು. ದೇವರನ್ನ, ದೇವರು ಕರ್ಕೊಂಡು ಹೋಗುವ ಮಾರ್ಗವನ್ನ ಚಿಂತನೆ ಮಾಡಿದವರಿಗೆ ಅವರು ಮಾರ್ಗಣ ಅಂದ್ರೆ ಭಗವಂತನನ್ನ ಸದಾ ಹುಡುಕುವಂತ, ಭಗವಂತನನ್ನ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನ ಚಿಂತನೆ ಮಾಡುವ ಬುದ್ಧಿ ನಮ್ಮಲ್ಲಿ ಶೀಘ್ರವಾಗಿ ಬರುತ್ತೆ. ಅದರಿಂದ ಮಾರ್ಗವನ್ನ ಚೆನ್ನಾಗಿ ಚಿಂತನೆ ಮಾಡಿ ಎಂದರು. ಮೊದಲು ಅರ್ಚನ್ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಎರಡು ಭಾಗ ಇರುತ್ತೆ. ಅಲ್ಲಿ ಅರ್ಚನ್ ನಾಮಕ ದೇವತ, ಅಲ್ಲಿ ಅಗ್ನಿ ಜ್ಯೋತಿ ಅಂತ ಎರಡು ರೂಪದಿಂದ ಇರ್ತಾರೆ. ಅಲ್ಲಿ ಅಗ್ನಿ ನಾಮಕ, ತತ್ರ ಆದೌ ಅಗ್ನಿ ನಾಮಕಂ ರೂಪಂ ಗತ್ವಾ ತತಃ ಜ್ಯೋತಿರ್ನಾಮಕಂ ರೂಪಮೇತಿ. ಮೊದಲು ಅಗ್ನಿನಾಮಕ ಭಾಗಕ್ಕೆ ಹೋಗಿ ಅಲ್ಲಿ ಭಗವಂತನಿಂದ ವಿಶೇಷವಾಗಿರತಕ್ಕಂತಹ ಸೇವೆಯನ್ನು ಸ್ವೀಕಾರ ಮಾಡಿ, ಅಲ್ಲಿ ಭಗವಂತ ಅಲ್ಲಿರತಕ್ಕಂತಹ ದೇವತೆಯಿಂದ ಸೇವೆಯನ್ನು ಸ್ವೀಕಾರ ಮಾಡಿ ಜ್ಯೋತಿರ್ನಾಮಕ ಭಾಗಕ್ಕೆ ಬಂದು ಅಲ್ಲಿ ವಿಶೇಷವಾದ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡಿ ಜೀವನಿಗೆ ವಿಶ್ರಾಂತಿ ಕೊಟ್ಟು ತನ್ನ ಮಹಿಮೆಯನ್ನು ತೋರಿ ಆನಂದವನ್ನು ಕೊಟ್ಟು ಅಲ್ಲಿಂದ ಹೋಗುವ ಲೋಕ ಯಾವುದು ಅಂದರೆ ವಾಯುಪುತ್ರ. ಆ ವಾಯುಪುತ್ರರಾದ ಅತಿವಾಹ, ಅವರ ಸಂಬಂಧವಾದ ಲೋಕ ಆತಿವಾಹಿಕ ಲೋಕ. ಅತಿವಾಹನೆಂಬ ವಾಯುದೇವರ ಪುತ್ರ ಅವರ ಲೋಕ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಆದರವನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಬರುವ ಲೋಕ ಯಾವುದು ಅಂದ್ರೆ ಹಗಲಿಗೆ ಅಭಿಮಾನಿಯಾದ ದೇವತೆಯ ಲೋಕ, ಅಲ್ಲಿಗೆ ಬರ್ತಾರೆ. ನಂತರ ಬರುವ ಲೋಕ ಶುಕ್ಲ ಪಕ್ಷಕ್ಕೆ ಅಭಿಮಾನಿಯಾದ ದೇವತೆಯ ಲೋಕಕ್ಕೆ. ನಂತರ ಅಲ್ಲಿಂದ ಮೇಲಿರುವ ಲೋಕ ಯಾವುದು ಅಂದರೆ ಉತ್ತರಾಯಣ ಅಭಿಮಾನಿಯಾದ ಲೋಕ. ಉತ್ತರಾಯಣಕ್ಕೆ ಅಭಿಮಾನಿಯಾದ ದೇವತೆಯ ಲೋಕ, ಅಲ್ಲಿ ಬಂದು ಅಲ್ಲಿ ಸತ್ಕಾರ ಸ್ವೀಕಾರ ಮಾಡಿ ಸಂವತ್ಸರಕ್ಕೆ ಅಭಿಮಾನಿಯಾದ ದೇವತೆಯ ಲೋಕಕ್ಕೆ ನಂತರ ಬರ್ತಾರೆ. ತದನಂತರದಲ್ಲಿ ಅಲ್ಲಿಂದ ಮೇಲಿರುವುದು ವಿದ್ಯುತ್ತು. ವಿದ್ಯುತ್ತಿಗೆ ಅಭಿಮಾನಿಯಾದ ದೇವತೆಯ ಲೋಕ, ಅಲ್ಲಿಗೆ ಬಂದು ಭಗವಂತ ಸ್ವೀಕಾರ ಮಾಡುತ್ತಾನೆ. ಇಲ್ಲೆಲ್ಲಾ ಕಡೆ ಕೂಡ ಅರ್ಚಿರ್ ಲೋಕದಲ್ಲಿ ಭಗವಂತ ಅರ್ಚರ್ ನಾಮಕನಾಗಿ ನಿಂತಿದ್ದಾನೆ ಆ ರೂಪದಿಂದ. ಆತಿವಾಹಿಕ ಲೋಕದಲ್ಲಿ ಆತಿವಾಹಿಕ ನಾಮಕನಾಗಿ ಭಗವಂತ ನಿಂತಿದ್ದಾನೆ. ತತ್ತದಾಕಾರ ತತ್ತದ್ರೂಪ ತನ್ನಾಮಕನಾಗಿ ಭಗವಂತ ನಿಂತಿರ್ತಾನೆ ಅಲ್ಲಿ. ನಂತರ ಅಹರಭಿಮಾನಿ ಲೋಕದಲ್ಲಿ ಅಹಸ್ ಎಂಬ ಹೆಸರಿನಿಂದ ಭಗವಂತನೇ ಇದ್ದಾನೆ. ಶುಕ್ಲಪಕ್ಷ ಅಭಿಮಾನಿ ಲೋಕದಲ್ಲಿ ಶುಕ್ಲಪಕ್ಷ ಅಂತ ಹೆಸರಿನಿಂದ ಭಗವಂತ ನಿಂತಿದ್ದಾನೆ. ಉತ್ತರಾಯಣಾಭಿಮಾನಿ ಲೋಕದಲ್ಲೂ, ಸಂವತ್ಸರಾಭಿಮಾನಿ ಲೋಕದಲ್ಲೂ, ಎಲ್ಲಾ ಕಡೆ ಆಯಾ ಹೆಸರಿನಿಂದ ಭಗವಂತನೇ ನಿಂತು ಜೀವನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತಾನೆಂಬ ಚಿಂತನೆ ಪ್ರಧಾನ ಇಲ್ಲಿ. ನಂತರ ಬರತಕ್ಕಂಥದ್ದು ವಿದ್ಯುತ್ ಅಭಿಮಾನಿ ಲೋಕ. ನಂತರ ವರುಣ ಲೋಕ, ಅಲ್ಲಿ ಭಗವಂತ ವರುಣ ನಾಮಕನಾಗಿ ನಿಂತಿದ್ದಾನೆ. ನಂತರ ಪ್ರಜಾಪತಿ ಲೋಕ, ನಂತರ ಸೂರ್ಯಲೋಕ ಬರುತ್ತೆ, ಅದರ ಮೇಲೆ ಸೋಮಲೋಕ ಅಂದರೆ ಚಂದ್ರಲೋಕ, ಅದರ ಮೇಲೆ ಅಗ್ನಿಯ ಲೋಕ, ನಂತರ ಬರತಕ್ಕಂಥದ್ದು ಮೇಲೆ ಇಂದ್ರಲೋಕ ಅಂದರು. ಇಂದ್ರಲೋಕಕ್ಕೆ ಬಂದು ಸ್ವಲ್ಪ ಕಾಲ ಅಲ್ಲಿ ವಿಹಾರವನ್ನು ಮಾಡಿಸಿ ಜೀವನಿಗೆ ಸುಖವನ್ನು ಕೊಟ್ಟು ನಂತರ ತತೋ ಧ್ರುವಲೋಕಂ, ಧ್ರುವಲೋಕಕ್ಕೆ ಬರುತ್ತಾರೆ. ಅಲ್ಲಿ ಧ್ರುವರಾಜರಿಂದ ವಿಶೇಷ ಪೂಜೆಯನ್ನು ಸ್ವೀಕಾರ ಮಾಡಿ, ಧ್ರುವಲೋಕದ್ದು ಏನಪ್ಪ ವೈಶಿಷ್ಟ್ಯ ಅಂದರೆ ವಾಯುಪುರಾಣ ಹೇಳುತ್ತೆ, ಧ್ರುವರಾಜರ ಕೈಯಲ್ಲಿ ಇಡೀ ಭೂಮಂಡಲದಲ್ಲಿರತಕ್ಕಂಥ ಸಕಲ ಪ್ರಾಣಿಗಳು ಮಾಡುವಂತಹ ಪುಣ್ಯ ಪಾಪದ ಹಿಡಿತ ಇದೆ. ಆದ್ದರಿಂದ ಅವರು ಈ ಜೀವಿಯ ಸತ್ಕಾರವನ್ನು ಮಾಡುತ್ತಾರಂತೆ. ಅವರೇ ನಿಂತು ಈ ಜೀವಿಯಿಂದ ಪುಣ್ಯ ಪಾಪಗಳನ್ನು, ಒಳ್ಳೆ ವಿಶೇಷವಾದ ಸಾಧನೆಯನ್ನು ಮಾಡಿಸಿದ್ದು. ಆದ್ದರಿಂದ ಈ ಜೀವಿಯಿಂದ ಸಾಧನೆ ಮಾಡಿಸಿದ ಧ್ರುವರಾಜರಿಗೆ ಭಗವಂತ ವಿಶೇಷವಾದಂತಹ ಅನುಗ್ರಹ ಮಾಡಿ, ಅವರ ಮೂಲಕ ಸತ್ಕಾರ ತಾನು ಸ್ವೀಕಾರ ಮಾಡಿ ಜೀವನಿಗೂ ಅನುಗ್ರಹ ಮಾಡಿ ನಂತರ ಅಲ್ಲಿಂದ ಭಾರತೀ ಲೋಕಕ್ಕೆ ಬರುತ್ತಾರೆ. ಪ್ರತ್ಯೇಕ ಲೋಕದಲ್ಲಿ ಕೊಡತಕ್ಕಂಥದ್ದು ಭಾರತೀಯ ದೇವಿಯ ಲೋಕ. ಆ ಲೋಕಕ್ಕೆ ಬಂದು ತದನಂತರ ಅಲ್ಲಿಂದ ವಾಯುಲೋಕಕ್ಕೆ ಬರುತ್ತಾರೆ. ವಾಯುಲೋಕ ಅಂದ್ರೆ ಬ್ರಹ್ಮದೇವರ ಲೋಕ. ಅಲ್ಲಿಗೆ ಬಂದು ಅಲ್ಲಿಂದ ಭಗವಲ್ಲೋಕಂ ಗಚ್ಚತಿ, ಬ್ರಹ್ಮದೇವರ ಸಹಿತವಾಗಿ ಜೀವ ಭಗವಂತನ ಸನ್ನಿಧಾನಕ್ಕೆ ಸೇರಿಬಿಡುತ್ತಾನೆ ಅಂತ ಈ ರೀತಿ. ಅರ್ಚಿರಾದಿ ಪಥ ವಾಯುಂ ಪ್ರಾಪ್ಯ ತೇನ ಜನಾರ್ದನಂ, ಅರ್ಚಿರಾದಿ ಮಾರ್ಗದಿಂದ ವಾಯುದೇವರನ್ನು ಸೇರಿ ಅಲ್ಲಿ ನಂತರ ಭಗವಂತನನ್ನು ಸೇರುತ್ತಾರೆ ಜೀವ ಎಂಬುದನ್ನ ಏನು ಆಚಾರ್ಯರ ಮಾತಿದೆ ಅದನ್ನು ನಿರೂಪಣೆ ಮಾಡಿದರು. ಇಲ್ಲಿ ಪ್ರಧಾನವಾಗಿ ನಾವು ನೋಡೋದು ಏನೋ ಮಾರ್ಗ ಇಲ್ಲಿಂದ ಅಲ್ಲಿ ಹೋದ್ರು, ಅಲ್ಲಿಂದ ಅಲ್ಲಿ ಹೋದ್ರು, ಕೊನೆಗಲ್ಲಿ ಹೋದ್ರು ಅಂತ ಹೇಳಿದ ಹಾಗಲ್ಲ. ಆಯಾ ಮಾರ್ಗ, ಆ ಮಾರ್ಗದಲ್ಲಿರುವ ಭಗವದ್ ರೂಪ, ಅವನೇ ಕರಕೊಂಡು ಹೋಗುವ ರೀತಿ, ಅದನ್ನು ಚಿಂತನೆ ಮಾಡಿದರೆ ಜೀವನನ್ನ ಕರಕೊಂಡು ಹೋಗುವ ಭಗವಂತನ ಗುಣ ಏನಿದೆ ಅದು ನಮ್ಮ ಬಿಂಬನಲ್ಲಿ ಭಗವಂತ ಪ್ರಕಟ ಮಾಡುತ್ತಾನೆ. ಆ ಗುಣ ಬಿಂಬ ಪ್ರಕಟ ಮಾಡಿದರೆ ಅಂಥದ್ದೇ ನಮ್ಮಲ್ಲಿ ವಿಶೇಷವಾಗಿ ಗುಣ ಪ್ರಕಟ ಆಗುತ್ತೆ. ಹಾಗೆ ಭಗವಂತನನ್ನ ಹುಡುಕುವ ಬುದ್ಧಿ ಸರ್ವತ್ರ ಹುಡುಕಬೇಕಂತ ಹೇಳ್ತಾರೆ. ವಿಂದಂತಿ ಕವಯ ಮಥಿತ್ವ ಅಂತತಃ, ಚೆನ್ನಾಗಿ ಎಲ್ಲ ಕಡೆ ದೇವರನ್ನ ಹುಡುಕಿ ಹುಡುಕಿ ನೋಡುತ್ತಾರಂತೆ. ಏನೇನು ಜೀವರಲ್ಲಿ ಒಳ್ಳೆ ಚರ್ಯ ಕಾಣುತ್ತೆ, ಇದು ದೇವನೇ ಮಾಡಿಸಿದ್ದು, ಅವನೇ ಮಾಡಿಸಿದ್ದು, ಅವನೇ ಮಾಡಿಸಿದ್ದು ಅಂತ ಕನ್ಫರ್ಮೇಶನ್ ಚೆನ್ನಾಗಿ ಮಥನ ಮಾಡಿ 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 ದೇವರನ್ನ ಪಡೆಯುತ್ತಾರೆ. ಇದಯ್ಯ ದೇವರನ್ನ ಪಡೆಯಬೇಕಾದರೆ ನಮಗೆ ಮಾರ್ಗ ಏನು ಅಂದರೆ ಆಧಾರದಲ್ಲಿ ತಿಳಿ ಸ್ವಪರ ದೇಹದಲ್ಲಿ, ನಮ್ಮ ದೇಹದಲ್ಲಿ ಪರದೇಹದಲ್ಲಿ ದೇವರು ಮಾಡುವ ವ್ಯಾಪಾರವ ಬೇಸರವಿಲ್ಲದೆ ಪ್ರತಿಯೊಂದು ಕ್ಷಣ ಕಂಡ ಕಂಡಲ್ಲಿ ಭಗವಂತನ ಆ ವಿರಾಟ್ ರೂಪ ವಿಶ್ವರೂಪವನ್ನು ನೋಡುತ್ತಾ ಅವನೇ ಮಾಡಿ ಮಾಡಿಸುವ ವ್ಯಾಪಾರ ಪ್ರತಿಯೊಬ್ಬರಲ್ಲಿ ನೋಡಬೇಕಂತೆ. ಇದು ನಾವು ಒಂದು ದಿವಸ ಪ್ರಾರಂಭ ಮಾಡಿದರೆ ಒಂದ್ ದಿವಸ ನೋಡ್ತೀವಿ ಇಬ್ಬರಲ್ಲಿ ದೇವರಿದ್ದಾರೆ ಸಾಕಪ್ಪ ಎಷ್ಟು ಸಲ ನೋಡ್ತೀವಿ ಸುಮ್ಮನೆ ಅಂತ ಅನ್ಸುತ್ತೆ. ಇದೆಲ್ಲ ಕಾರಣ ಏನು ಅಂದ್ರೆ ಒಂದು ಕಡೆ ಕೂತು ದೇವರನ್ನೇ ಸದಾ ವಿರಾಟ್ ರೂಪಿಯನ್ನ ಬಿಂಬರೂಪಿಯನ್ನ ಚಿಂತನೆ ಮಾಡುವ ಯೋಗ್ಯತೆ ನಮಗಿಲ್ಲ, ತಿರುಗಾಡಬೇಕು, ಎಲ್ಲಾ ಕೆಲಸ ಆಗಬೇಕು ಅಂತ ಕಾಲಕ್ಕೆ ಸುಲಭವಾದ ಉಪಾಯ ಸತತ ದೇವರ ನೆನಪು ಬರಬೇಕಾದರೆ ಬೇಸರ ಇಲ್ಲದೆ ಕಾಣಿಸಿದ ಪ್ರತಿಯೊಬ್ಬರಲ್ಲಿ ದೇವರನ್ನೆಂದು ಬಿಟ್ಟರೆ ಆಯಿತು. ಆ ನೆನೆಯೋ ಕಾಲಕ್ಕೆ ಇವನೇ ಇವರಿಂದ ಹೀಗೆ ಮಾಡಿಸಿದ್ದು, ಕೆಲವರು ನರ್ತನ ಮಾಡುತ್ತಾರೆ ಅವನೇ ಮಾಡಿಸ್ತಾನೆ, ಆ ಕೆಲವರು ಟಿವಿ ನೋಡುತ್ತಾರೆ ಅವನೇ ನೋಡಿಸ್ತಾನೆ, ಅವನೇ ಅಲ್ಲವಾ ನೋಡಿಸೋದು, ಇನ್ಯಾರು ನೋಡಿಸ್ತಾರೆ, ಕೆಲವರು ಪಾರಾಯಣ ಮಾಡುತ್ತಾರೆ. ಮಠದಲ್ಲಿ ಸೇರಿದಾಗ ಒಂದು ಗುಂಪು ಒಂದು 100 ಜನ ಕೂತರೆ 100 ಪ್ರವರ್ತನೆ ಇರುತ್ತೆ, ಅವರಲ್ಲಿ ಭಗವಂತನ ಚರ್ಯ ನೋಡುತ್ತಾ ಇದ್ರೆ ದಿನವೆಲ್ಲ ಕಳೆದು ಹೋಗುತ್ತೆ ನಮಗೆ. ಆ ರೀತಿಯಲ್ಲಿ ಭಗವಂತನ ದೃಷ್ಟಿಯಲ್ಲಿ ನಾವು ವ್ಯಕ್ತಿಗಳನ್ನು ನೋಡುವುದು ಕಲಿತರೆ, ಪ್ರತಿಯೊಂದು ವ್ಯಕ್ತಿಯಲ್ಲೂ ಭಗವಂತನ ವ್ಯಾಪಾರವನ್ನು ನೋಡುವುದನ್ನು ಕಲಿತರೆ ಅದೇ ದೊಡ್ಡ ಸಾಧನ ಅಂದ್ರು. ಅದು ಬರಬೇಕಾ, ಆ ರೀತಿಯಲ್ಲಿ ಭಗವಂತನನ್ನ ಎಲ್ಲರಲ್ಲಿ ಹುಡುಕುವ ಬುದ್ಧಿ ಬರಬೇಕಾ, ಆ ಹುಡುಕುವುದು ನಮ್ಮ ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ನಡೆದು ನಾವು ಆ ಹಾದಿಯಲ್ಲಿ ಹೋಗುವುದಾಗಬೇಕಾ, ಆಗ ಈ ವಿಶೇಷವಾದಂತಹ ಭಗವಂತ ಕರಕೊಂಡು ಹೋಗುವ ಮಾರ್ಗ, ಆ ಮಾರ್ಗದ ಆಕಾರದಲ್ಲಿ ಭಗವಂತ, ಆತ ಕರಕೊಂಡು ಹೋಗುವ ರೀತಿ, ಅಲ್ಲಿ ಅವನ ಪ್ರಕಟಾದ ಗುಣಗಳು, ಇದನ್ನು ಚಿಂತನೆ ಮಾಡಿದರೆ ಹೊರತು ಗತಿ ಇಲ್ಲ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.